ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಅತ್ಯಂತ ಅಪೂರ್ವ ರೀತಿಯಲ್ಲಿ ದ್ರೌಪದಿ ಸ್ವಯಂವರ ಅನಂತರ ದ್ರೌಪದಿ ಕಲ್ಯಾಣ ಎರಡೂ ನಡೆದಿದೆವೆಂಬುದನ್ನು ನೋಡಿದ್ದೇವೆ. ಅಂತಹ ಸ್ವಯಂವರ ಅತ್ಯಂತ ಅಪೂರ್ವವಾದ ಲೋಕವಿಲಕ್ಷಣವಾದಂತಹ ಮತ್ತು ಲೋಕಮಾನ್ಯವಾದಂತಹ ವಿವಾಹವಾಯಿತು. ಅದರ ಹಿನ್ನೆಲೆಯನ್ನು ಶ್ರೀ ವೇದವ್ಯಾಸರು ಹೇಳಿದ ಹಾಗೆ ಅದು ಪರರಾಜಾದಿಗಳೆಲ್ಲ ಕೇಳಿದ್ದು ತೀರ ಅಪೂರ್ವವಾದಂತಹ ಒಂದು ದೈವಿಕ ವ್ಯಾಪಾರವಾಗಿ ಜಗನ್ಮಾನ್ಯವಾದಂತಹ ಕೆಲಸವಾಗಿದೆ. ಇದನ್ನೆಲ್ಲ ವಿದುರ ಧೃತರಾಷ್ಟ್ರನಿಗೆ ವಿವರಿಸಿದ. ಧೃತರಾಷ್ಟ್ರ ಮೊದಲು ತನ್ನ ಮಕ್ಕಳೇ ಯಶಸ್ಸನ್ನು ಗಳಿಸಿದವನು ತಪ್ಪು ತಿಳಿದಿದ್ದವನು ವಸ್ತುಸ್ಥಿತಿ ತಿಳಿದ ಮೇಲೆ ಸಾಕಷ್ಟು ಕೊರಗುತ್ತಾನೆ. ಅವನು ಮೂಲತಃ ತುಂಬಾ ಸಾತ್ವಿಕ ವ್ಯಕ್ತಿ, ಆದರೆ ಮಕ್ಕಳ ಸಹವಾಸದಿಂದ, ಅಷ್ಟು ದುಷ್ಟ ಮಕ್ಕಳ ಸಹವಾಸದಿಂದ ಅವನ ಮನಸ್ಸೆಲ್ಲ ಕೆಟ್ಟು ಹೋಗಿತ್ತು. ಅಂತೂ ದಿನ ಕಳೀತಾ ಇದ್ದಾನೆ. ಈ ಮಧ್ಯೆ ದುರ್ಯೋಧನಾದಿಗಳು ಬಂದು ಎಲ್ಲ ರೀತಿಯಲ್ಲೂ ಮತ್ತೊಮ್ಮೆ ಸೋತು ಹೊರಟೋದು. ಮೊದಲು ಬಂದಾಗ ಬ್ರಾಹ್ಮಣ ವೇಷದಲ್ಲಿದ್ದ ಪಾಂಡವರನ್ನ ಪಾಂಡವರು ಅಂತ ತಿಳಿದೇನೆ ಯುದ್ಧ ಮಾಡಿ ಸೋತರೆ. ಈ ಸರ್ತೆ ಅವರು ಪಾಂಡವರು ಅಂತ ಗೊತ್ತಾಗಿ ಅವರಿಂದ ಸೋತು ಓಡಿ ಹೋಗ್ತಾ ಇದ್ದಾರೆ. ಹಾಗೆ ಹೋದವರು ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ, ನಾವು ಇನ್ನೊಮ್ಮೆ ಹೋಗಬೇಕು, ಈ ಸಲ ಪಾಂಡವರನ್ನ ಹೇಗಾದರೂ ನಾಶ ಮಾಡಿಬಿಡಬೇಕು. ಅವರಿಗಿದ್ದ ಒಂದು ಧೈರ್ಯ, ಅವರಿಗೆ ಸೈನ್ಯ ಇಲ್ಲ, ಏನಿದ್ದು ದ್ರುಪದನ ಸೈನ್ಯ ಅಷ್ಟೇ, ಉಳಿದ ಸೈನ್ಯ ಮೂಲಭೂತ ರಾಜ್ಯವೆಲ್ಲ ತಮ್ಮ ಕೈಯಲ್ಲಿದೆ, ಇದೊಂದು ಒಳ್ಳೆ ಅವಕಾಶ ಅಂತ ಭಾವಿಸಿಬಿಟ್ಟು ಎಲ್ಲ ತೀರ್ಮಾನ ಮಾಡ್ತಾರೆ. ಅಲ್ಲಿ ಅನೇಕ ಮಾತುಕತೆಗಳನ್ನು ಆಡ್ಕೊಳ್ತಾರೆ. ಅಲ್ಲಿ ಕೆಲವು ಮಾತುಗಳು ಬರುತ್ತೆ, ದುರ್ಯೋಧನ ಮೊದಲಾದವರೆಲ್ಲ ಹೇಳ್ತಾರೆ, ಕರ್ಣನ ಮುಂದೆ ಮಾತಾಡ್ತಾರೆ, ನೋಡು ಕರ್ಣ ನೀನು ಭಾರಿ ಪರಾಕ್ರಮಿಯಾದವನು, ಅರ್ಜುನ ನಾನು ನೀನು ಗೆಲ್ಲಬಲ್ಲೆ, ಅರ್ಜುನನನ್ನ ನೀನು ಗೆಲ್ಲೋದು ಸಾಧ್ಯವಾಗೋದು ಭೀಮಸೇನ ಜೊತೆಗಿಲ್ಲದೆ ಹೋದಾಗ. ಭೀಮಸೇನ ಜೊತೆಗಿದ್ರೆ ಅರ್ಜುನನ ಪರಾಕ್ರಮ ತುಂಬಾ ಜಾಸ್ತಿ, ಒಬ್ಬನೇ ಬಂದರೆ ಅರ್ಜುನನನ್ನ ನೀನು ಗೆಲ್ಲಬಲ್ಲೆ ಅಂತ ಹೇಳಿದ್ದಾರೆ. ಇವತ್ತಿಗೂ ಮಹಾಭಾರತದ ಶ್ಲೋಕ ಹಾಗೇ ಇದೆ, ಅಜೇಯೋ ಹಿ ಅರ್ಜುನ ಸಂಖ್ಯೆ ಪೃಷ್ಠಗೋಪೇ ವೃಕೋದರಿ. ಭೀಮಸೇನ ಬೆಂಗಾವಲಾಗಿದ್ರೆ ಅರ್ಜುನ ಗೆಲ್ಲಕ್ಕೆ ಆಗೋದಿಲ್ಲ, ಆದರೆ ತಂವಿನಾ ಸತು ಕೌಂತೇಯ ರಾಧೇಯಶ್ಚ ನ ಪಾದಭಾಕ್. ಆದರೆ ಭೀಮನ ಸಹಕಾರ ಇಲ್ಲ ಅಂದರೆ ಕರ್ಣನಿಗೆ ಕಾಲ್ಭಾಗ ಕೂಡ ಆಗೋದಿಲ್ಲ, ಅಷ್ಟು ಪರಾಕ್ರಮಿ ಅಂತ ಹೇಳಿ ಕರ್ಣನನ್ನ ಹೊಗಳುತ್ತಾರೆ. ಆದರೆ ಇವರ ಉದ್ದೇಶ ಏನು, ಭೀಮ ಜೊತೆಗಿಲ್ಲದೆ ಹೋದರೆ ಅರ್ಜುನನ್ನ ಸೋಲಿಸಬಹುದು, ಆದರೆ ಭೀಮನ ಜೊತೆ ಇಲ್ಲದೆ ಅರ್ಜುನ ಇರೋದೇ ಇಲ್ಲ, ಆದ್ರಿಂದ ಸಮಸ್ಯೆನೇ ಇಲ್ಲ. ಇದು ಭೀಮನ ವಿಶೇಷವಾದಂತಹ ಹಿರಿಮೆ. ಆದ್ರಿಂದ ಅಧಿಕಾರ ಅವೇ ಮಾತನ್ನೇ ಹೇಳೋದು, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಹ ಕಿಮಪಿ ಚ ವದಂತೋಪಿ ಮಹತಾಂ. ಆಚಾರ್ಯರ ಅನುಗ್ರಹ ನನಗಿತ್ತು ಅಂದ್ರೆ ಯಾವ ಯೋಚನೆ ಇಲ್ಲ, ಎಲ್ಲ ವಿಧವಾದಂತಹ ಗೌರವಕ್ಕೆ ನಾನು ಪಾತ್ರನಾಗ್ತೇನೆ ಅನ್ನೋ ಮಾತನ್ನಾಡ್ತಾರೆ. ಇಲ್ಲಿ ಇಷ್ಟೆಲ್ಲ ಯೋಚನೆ ಮಾಡಿ ಇನ್ನು ಯುದ್ಧಕ್ಕೆ ಹೋಗೋಣ, ಹೇಗಾದರೂ ಮಾಡಿ ಅವರನ್ನ ಸದೆಬಡಿಯೋಣ ಅಂತ ಎಲ್ಲ ಹೊರಟು ಯೋಚನೆ ಮಾಡಿ ಸೈನ್ಯ ಸಮೇತ ಹೊರಟು ನಿಂತಿದ್ದಾರೆ. ಇನ್ನೇನು ಹೊರಡಬೇಕು. ಇದನ್ನೆಲ್ಲ ವಿದುರ ನೋಡ್ತಾ ಇದ್ದಾನೆ. ತಕ್ಷಣ ಭೀಷ್ಮರ ಹತ್ರ ಹೋಗ್ತಾನೆ, ದ್ರೋಣರ ಹತ್ರ ಹೋಗ್ತಾನೆ, ಅವ್ರ ಮುಂದೆಲ್ಲ ತನ್ನ ವಿಷಯ ಹೇಳ್ತಾನೆ. ಎಷ್ಟು ನೀವೆಲ್ಲ ದೊಡ್ಡವರು, ಧೃತರಾಷ್ಟ್ರ ಮಾಡಿದಾಗ ನೀವು ಮಾಡ್ತಿದ್ದೀರಿ, ಪಾಂಡವರು ಬದುಕಿದ್ದಾರೆ ಅಂತ ಗೊತ್ತಾಗಿದೆ, ಅವರು ದ್ರೌಪದಿ ಸ್ವಯಂವರವನ್ನು ಎಷ್ಟು ವೈಭವದಿಂದ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಇಷ್ಟೆಲ್ಲ ಇದ್ರೂ ಕೂಡ ಅವರನ್ನ ಕರೆಸೋ ಏರ್ಪಾಟು ಮಾಡೋದ್ರ ಬದಲು ಸುಮ್ಮನೆ ಇರೋದ್ರಿಂದ ಆಗಿರೋದೇನೀಗ, ಇವರು ಮತ್ತೆ ಯುದ್ಧಕ್ಕೆ ಹೋಗ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಇದು ನಿಲ್ಲಿಸ್ತಾ ಹೋದರೆ ಅನರ್ಥ ಪಾಂಡವರಿಗೆಲ್ಲ, ಈ ಕೌರವರಿಗೆ ಅನರ್ಥ ಅಂತ ವಿದುರ ಸ್ಪಷ್ಟವಾದ ಮಾತಿನಲ್ಲಿ ಹೇಳಿದ್ದಾರೆ. ಅದು ಭೀಷ್ಮರಿಗೆ ಅರ್ಥವಾಗುತ್ತ, ದ್ರೋಣರಿಗೆ ಅರ್ಥವಾಗುತ್ತೆ, ಅವರು ಅಷ್ಟೇ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಆ ಸಮಯದಲ್ಲಿ ಧೃತರಾಷ್ಟ್ರನಿಗೆ ವಿವೇಕ ಹೇಳಿ ಪಾಂಡವರನ್ನು ಕರೆಸುವಂತ ಹೇಳುವಷ್ಟು ಸೌಜನ್ಯ ತೋರೋದಿಲ್ಲ. ಅದಕ್ಕೆ ಕಾರಣ ದುರ್ಯೋಧನನ ಸಹವಾಸ ಅವರನ್ನೆಲ್ಲ ಕೂಡ ನಿಧಾನವಾಗಿ ಪಾಂಡವರಿಂದ ದೂರ ಮಾಡ್ತಾ ಇದೆ. ಒಬ್ಬ ಮನುಷ್ಯ ಹೇಗಿದ್ದವನು ಹೇಗಾದ ಅಂತಾರಲ್ಲ ಹಾಗೆ, ಎಂಥ ಭೀಷ್ಮರು ಎಂಥ ದ್ರೋಣರು ಅವರೆಲ್ಲ ಪೂರ್ಣ ಬದಲಾವಣೆ ಆಗ್ತಾ ಇದ್ದಾರೆ. ಒಂದು ಹಂತದೊಳಗೆ ಅವರ ಸ್ವರೂಪತ ಒಳ್ಳೆಯವರಾಗಿದ್ದಕ್ಕೆ ಒಂದು ನಿಯಂತ್ರಣ ಇತ್ತಷ್ಟೇ, ಇಲ್ಲದೆ ಹೋಗಿದ್ರೆ ಯಾವ ದೃಷ್ಟಿಯಿಂದನೂ ಒಳ್ಳೆಯವರಾಗಲು ಸಾಧ್ಯನೇ ಇರಲಿಲ್ಲ. ದುರ್ಯೋಧನನ ಒಂದು ವ್ಯಾಪಾರ ನಾವು ಕಂಡಾಗೇನೆ, ಒಬ್ಬ ಕೆಲಸದಲ್ಲಿದ್ದಾಗ ಮನುಷ್ಯ ಹೇಗಿರ್ತಾನೆ, ಕೆಲಸ ಇರೋದಿಲ್ಲ, ಕೆಲಸ ಸಿಕ್ಕ ಟೋಟಲ್ ಚೆನ್ನ ಮುಖ ತೋರಿಸ್ತಾ ಹೋಗೋ ಸ್ಥಿತಿ ಮಾಡಿಬಿಟ್ಟಿರ್ತಾರೆ ಅಲ್ಲಿ. ಅಂದರೆ ಧನದ ಸಹವಾಸ ಬಂದಷ್ಟ ಮನುಷ್ಯ ಬದಲಾಗ್ತಾನೆ, ಧನದ ಸಹವಾಸ ಮನುಷ್ಯನ ಬದಲ ಮಾಡುತ್ತೆ. ಇಲ್ಲಿ ದುರ್ಯೋಧನ ಅವನ ಸಹವಾಸ ಬದಲಾಯಿಸಿಬಿಡುತ್ತೆ. ಸುಯೋಧನ ಅವನ ಎಲ್ಲರಲ್ಲೂ ಧನ ಇದೆ, ಅವನ ಹೆಸರಿನಲ್ಲಿ ದುರ್ಯೋಧನ ಅಂತ ಹೆಸರಿದೆ, ಸುಯೋಧನ ಅಂತ ಹೆಸರಿದೆ, ಧನ ಅದು ಗಲಿ ಅಟ್ಯಾಕ್ ಮಾಡೋ ಮೂಲಭೂತವಾದ ವಸ್ತು ಅಂದ್ರೆ ಧನದ ಮೂಲಕ ಎಂಟರ್ ಆಗ್ತಾನೆ ಅಂತ ಹೇಳಿದ್ದಾರೆ. ಈ ಜಂತು ಹುಳುಗಳೆಲ್ಲ ಇರುತ್ತಲ್ಲ, ವರ್ಮ್ಸ್ ಎಲ್ಲ, ಅದು ಕೊಳೆತಲ್ಲಿ ಓಡಾಡದ ಕಾಲ ಮೂಲಕ ಒಳಗೆ ಹೋಗುತ್ತೆ. ಇಲ್ದವರು ಹೊರಕ್ಷ ಶುದ್ಧ ಜಾಗದಲ್ಲಿ ಓಡಾಡಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲಿ ಗಲೀಜಿರುತ್ತ ಅಲ್ಲಿ ಓಡಾಡದ ಮಾತ್ರ ಆ ವರ್ಮ್ಸ್ ದೇಹದೊಳಗೆ ಪ್ರವೇಶ ಮಾಡೋ ಹಾಗೆ ಈ ದುರ್ಯೋಧನ ಧನದ ಮೂಲಕ ಎಂಟರ್ ಆಗ್ತಾರಂತೆ. ಸಾತ್ವಿಕ ಧನಕ್ಕೆ ಎಂಟ್ರಿ ಇಲ್ಲ, ಮಹಾಲಕ್ಷ್ಮಿ ಇರ್ತಾಳೆ. ಆದರೆ ಎಲ್ಲಿ ಈ ಭ್ರಷ್ಟಾಚಾರದ ಧನ ಇರುತ್ತೋ ಅಲ್ಲಿ ದುರ್ಯೋಧನನಿಗೆ ಮೇನ್ ಗೇಟ್ ಓಪನ್ ಆದಾಗಲೆಕ್ಕ. ಇವರೆಲ್ಲ ಹಾಗೆ ಹಿಡ್ಕೊಂಡು ಬಿಟ್ಟು ಮೋಸ ಮಾಡ್ತಾ ಇದ್ದ, ಸುಮ್ಮನೆ ಇದ್ರು. ಈಗ ವಿದುರ ಹೇಳಿದಾಗ ಅರ್ಥವಾಯಿತು. ಎಲ್ಲ ಧೃತರಾಷ್ಟ್ರನ ಹತ್ರ ಹೋದರು. ವಿದುರ ಹೇಳಿದ ಧೃತರಾಷ್ಟ್ರ, ಪಾಂಡವರು ಬದುಕಿ ಬಂದಿದ್ದಾರೆ, ಅವರು ಸುಖವಾಗಿದ್ದಾರೆ ಅಂತ ಕೇಳಿ ನಿನಗೆ ಸಂತೋಷವಾಯಿತು ದುಃಖವಾಯಿತು ಅಂತ ಕೇಳುತ್ತಾರೆ. ಓ, ಭಾರಿ ಸಂತೋಷವಾಯಿತು. ಅಷ್ಟು ಸಂತೋಷ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ. ನನಗೆ ಗೊತ್ತು, ಇದೆಲ್ಲ ನಾಟಕ ಅಂತ ವಿದುರ ಹೇಳಿಬಿಡ್ತಾ, ಇದೆಲ್ಲ ನಾಟಕ ಇದು, ಇಷ್ಟು ಸಂತೋಷವಾಗಿದೆ ಅಂತ ಹೇಳ್ತೀಯಲ್ಲ, ಪಾಂಡವರು ವಿವಾಹ ಮಾಡಿಕೊಂಡು ಎಷ್ಟು ದಿವಸ ಆಯ್ತು ಗೊತ್ತಾ? ಈಗ ಒಂದು ವರ್ಷ ಆಗಿದೆ. ಇದನ್ನೆಲ್ಲ ಕಾಲಮಾನ ಬೇರೆಯವರು ಗಮನಿಸಿಲ್ಲ. ಒಂದು ವರ್ಷ ಆಗಿದೆ ಪಾಂಡವರು ವಿವಾಹ ಮಾಡಿಕೊಂಡು. ಅವ್ರು ಬದುಕಿರೋದು ಗೊತ್ತಾಗಿದೆ ನಿನಗೆ, ಅಷ್ಟು ದಿವಸ ಆಗಿದೆ ಮದುವೆ ಆಗಿದ್ದೆ, ಅಷ್ಟು ದಿವಸ ಆಗಿದೆ. ಇಷ್ಟಾದ್ರೂ ಕೂಡ ಭಾರಿ ಸಂತೋಷ, ಭಾರಿ ಸಂತೋಷ ಅಂತ ಮಾತಾಡ್ತಿದ್ದೀಯೇ ಹೊರತು ಅವ್ರನ್ನ ಕರೆಸ ಏರ್ಪಾಟು ಮಾಡಿದ್ಯಾ ನೀನೀಗ ಅಂತ ಕೇಳಿದ್ರಂತೆ. ಆಗ ಅವನಿಗೆ ಉತ್ತರ ಸಿಗ್ತಾ ಇಲ್ಲ. ನಮ್ಮ ಜನ ಅಂತಿರ್ತಾಳೆ, ಏಕಾಶಿ ಭಾರಿ ದೊಡ್ಡದು, ಭಾರಿ ದೊಡ್ಡದು ಮಾಡ್ಲಿಕ್ಕೆ ತಯಾರಿಲ್ಲ. ಏ, ಸಂಧಾನೆ ಭಾರಿ ದೊಡ್ಡದು ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಧೃತರಾಷ್ಟ್ರದ ಸಿಂಪತಿ ಇದ್ದಾಗಷ್ಟೇ, ಇದೇನು ಪ್ರಯೋಜನ ಇಲ್ಲ. ದೊಡ್ಡದು ಅಂತ ಗೊತ್ತಾದ ಮೇಲೆ ಅದನ್ನು ಮಾಡಿ ತೋರಿಸಬೇಕೆ ಹೊರತು ಬರೀ ಹೊಡಿದ್ರೆ ವೇದವ್ಯಾಸರು ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ನಾವು ಕೂತಿಲ್ಲ, ಅವರಿಂದ ಪ್ರಯೋಜನ ಪಡಿಬೇಕು. ನಾವು ಗಂಗಾನದಿ ಹರಿತಿದ್ದ ಕಾಲಕ್ಕೆ ಅದನ್ನು ಸ್ತೋತ್ರ ಮಾಡಿ ಪ್ರಯೋಜನ ಪಡಿಬೇಕೆ ಹೊರತು ಬರೀ ಇದರಿಂದ ಏನು ಉಪಯೋಗ ಇಲ್ಲ. ಧೃತರಾಷ್ಟ್ರ ಪಾಂಡವರನ್ನು ಆ ರೀತಿ ಹೊರಳುತ್ತಿದ್ದಾನೆ ಹೊರತು ಅನುಷ್ಠಾನಕ್ಕೆ ತರ್ತಾ ಇಲ್ಲ. ನೋಡು, ನಿನಗೋಸ್ಕರ ಹೇಳ್ತಾ ಇದ್ದಾರೆ, ನಿನ್ನ ಮಕ್ಕಳು ಮತ್ತೆ ಹೊರಟಿದ್ದಾರೆ, ಪಾಂಡವರ ಮೇಲೆ ನೇರ ಯುದ್ಧ ಹೊರಟಿದ್ದಾರೆ, ಈಗಾಗಲೇ ಎರಡು ಸರ್ ಸೋತ್ ಬಂದಿದ್ದಾರೆ, ಇದು ಮೂರನೇ ಸಲ. ಈ ಸರ್ತಿ ಪಾಂಡವರು ಬಿಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಈ ಸರ್ತಿ ಪಾಂಡವರು ಬಿಡೋದಿಲ್ಲ, ಜೀವ ಸಹಿತ ಬಂದಿದ್ದೇ ಹೆಚ್ಚವರು. ಇನ್ನೂ ಪರೀಕ್ಷೆ ಮಾಡ್ಲಿಕ್ಕೆ ಹೋದರೆ ನಾನು ಹೇಳ್ತಾ ಇದ್ದೇನೆ, ಪಾಂಡವರು ಒಳ್ಳೇದಕ್ಕೆ ನಾನು ಹೇಳೋದಿಲ್ಲ, ಅವ್ರಿಗೆ ಒಳ್ಳೇದು ಮಾಡೋ ಕೃಷ್ಣ ಇದ್ದೇ ಇದ್ದಾನೆ, ಅವ್ರಿಗೆ ಸ್ವಂತ ಪರಾಕ್ರಮ ಇದೆ. ನಿನ್ನ ಮಕ್ಕಳು ಇನ್ನೂ ಸ್ವಲ್ಪ ದಿವಸ ಬದುಕಬೇಕು ಅಂತಿದ್ರೆ ತಕ್ಷಣ ಅವರನ್ನ ತಡೆ ಅಂತ ಹೇಳುತ್ತಾರೆ. ಅವ್ರು ವಾಪಸ್ ಹೋಗೋದನ್ನು ನಿಲ್ಲಿಸು ಅಂತ ಹೇಳಿದ ತಕ್ಷಣ ಹಾಗೆ ಧೃತರಾಷ್ಟ್ರ ನಿಲ್ಲಿಸ್ತಾನೆ ಹೋಗಿಬಿಟ್ಟು. ಅವರೆಲ್ಲ ಇಷ್ಟು ಪ್ಲಾನ್ ಮಾಡಿದ್ರಲ್ಲ, ದೊಡ್ಡವರು ಅನುಮತಿನೇ ತಗೊಂಡಿಲ್ಲ, ಇದು ಆಶ್ಚರ್ಯ. ಧೃತರಾಷ್ಟ್ರರಿಗೆ ಭೀಷ್ಮದ್ರೋಣರ ಮುಂದೆ ವಿಷಯ ಹೇಳೇ ಇಲ್ಲ. ಸಾಮಾನ್ಯ ನಿಯಮ ಏನು ಅಂದ್ರೆ ಸರ್ಕಾರಿ ಆಫೀಸಿನೊಳಗೆ ಮುಖ್ಯಸ್ಥನೇ ತಿಳಿಸಿದ ಕೆಲಸ ಮಾಡಿದ್ರೆ ಅದಕ್ಕೆ ವ್ಯಾಲಿಡಿಟಿ ಇಲ್ಲ. ಇವತ್ತು ಒಬ್ಬರಿಗೂ ಇನ್ನು ರಾಜ್ಯಾಧಿಕಾರ ಏನು ಇಲ್ಲ ಅವರಿಗೆ. ಅಂತ ಹೊತ್ತಿನೊಳಗೆ ಹಿರಿಯರನ್ನು ಒಂದು ಮಾತು ಕೂಡ ಕೇಳದೇನೆ ಈ ಆಕ್ರಮಣದಂತ ಕೆಲಸ ಮಾಡಲಿಕ್ಕೆ ಕೊಟ್ಟರೆ ಎಷ್ಟು ತಪ್ಪದು. ಆಗ ಅವರೆಲ್ಲರೂ ಬೈತಾರೆ, ನಿರ್ವಾಹ ಇಲ್ಲ, ಮುಂದೆ ಏನಾದ್ರೂ ಮಾಡೋಣ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಆ ಭಕ್ತಿಯಿಂದ ಸುಮ್ಮನಾಗಿದ್ದಲ್ಲ, ಅನಿವಾರ್ಯವಾಗಿ ಸುಮ್ಮನಾದರು. ಆಗ ವಿದರಾತ ಧೃತರಾಷ್ಟ್ರ ಹೇಳುತ್ತಾನೆ, ಆ ಯುದ್ಧ ನಿಲ್ಲಿಸಿದೆ ಹೊರತು ನೀನು ಪೂರ್ತಿ ಸಮಾಧಾನವಾಗಿಲ್ಲ. ಇದು ಪಾಂಡವರನ್ನ ಕರೆಸಬೇಕಿಲ್ಲ, ಅವರನ್ನು ಕರೆಸಿ ಅವರ ಪಾಲಿನ ರಾಜ್ಯ ಕೊಡಬೇಕು. ಅಡುಗೆ ಮನೆ ಕಳಿಸಿದ ಒಂದು ಯೋಚನೆಯಲ್ಲಿ ರಾಜ್ಯ ಕಿತ್ಕೊಂಡ್ಬಿಟ್ಟಿದ್ದೀಯ, ಮತ್ತೆ ಕರೆಸಿ ಅವರಿಗೆ ರಾಜ್ಯ ಕೊಡದೆ ಹೋದರೆ ಅನಾಹುತ ತಪ್ಪಿದ್ದಲ್ಲ. ಮೊದಲು ಕರೆಸು, ಅವರ ರಾಜ್ಯವನ್ನು ಕೊಟ್ಟು ಸತ್ಕಾರವನ್ನು ಮಾಡು ಅಂತ ಹೇಳಿದ್ರಂತೆ. ಧೃತರಾಷ್ಟ್ರನ ಒಪ್ಪದೆ ಬೇರೆ ಮಾರ್ಗ ಇರಲಿಲ್ಲ. ಆಗ ಒಂದು ಮಾತಾಡ್ತಾನೆ ವಿದುರ, ಅವರನ್ನ ಕರೀಲಿಕ್ಕೆ ಯಾರು ಹೋಗಬೇಕು ಅಂತ ಕೇಳ್ತಾನೆ. ಪಾಂಡವರನ್ನ ಹೋಗಿ ಕರ್ಕೊಂಡು ಬರಬೇಕಲ್ಲ, ಈಗ ಯಾರು ಹೋಗಬೇಕು ಅದಕ್ಕೆ? ಇಂಥ ಸಮಯದಲ್ಲಿ ಜನ ಹಿಂದಾಕಿಬಿಡ್ತಾರೆ. ಎಷ್ಟೋ ವಿಷಯ ಹೇಳ್ತಕ್ಕಂಥ ಜನ ಮಾಡು ಅಂತ ಹೇಳಿದಾಗ ತಪ್ಪಿಸ್ಕೊಂಡ್ಬಿಡೋದು ಮನುಷ್ಯನ ಪದ್ಧತಿ ಅದು. ಏ, ನಾನು ಮಾಡೋದಲ್ಲ, ಬೇರೆ ಯಾರು ಮಾಡಲಿ ಅಂತ ಹೊರಟು ಬಿಡುತ್ತಾನೆ. ವಿದುರ ಎಷ್ಟು ಪ್ರಾಮಾಣಿಕನಾಗಿದ್ದ ಅಂದರೆ, ಪಾಂಡವನ ಕರೆಸಬೇಕು ಧರ್ಮ ಅಂತ ಎಲ್ಲ ಹೇಳಿದ ಮೇಲೆ ಯಾರು ಕರ್ಕೊಂಡು ಬರ್ತಾರೆ ಅಂತ ಕೇಳಿಬಿಟ್ಟು, ಯಾರು ಇಲ್ಲ ಅಂತ ಮತ್ತೆ ಪೋಸ್ಟ್ಪೋನ್ ಮಾಡಕ್ಕೆ ಬರುತ್ತಲ್ಲ. ಇದರ ಒಪ್ಪಲಿಲ್ಲ ಅಂದ್ರೆ ನಾನು ಹೋಗ್ತೇನೆ ಅಂತೇಳಿ ತಕ್ಷಣ ನಾನು ಕರ್ಕೊಂಡು ಬರ್ತೇನೆ ಹೋಗಿಬಿಟ್ಟು. ನಿಜವಾಗ್ಲೂ ನೀ ಹೋಗಿ ಅಂತೇಳಿ ಮತ್ತೆ ಲೇಟ್ ಮಾಡ್ತಾನೆ. ಆಯ್ತಾಯ್ತು ಅಂತ ಕೂತ ಮತ್ತೆ ಇನ್ನೊಂದು ಕಮಿಟಿ ಅಂತ ಮಾಡಿದ ತಕ್ಷಣ ಹೋಗುತ್ತೆ ನೋಡಿ. ಎಷ್ಟು ಸಲ ಈ ಕಮಿಷನ್ ಮಾಡಿದ್ರು ಅಂದ್ರೆ ಅದು ಇಂಡೆಫಿನೆಟ್ ಆಗಿ ಮುಂದೋಯ್ತು ಅಂತಾನೆ ಅರ್ಥ. ಇದೊಂದು ತಂತ್ರ, ಇದು ವಿದುರ ಅವಕಾಶ ಕೊಡೋದಿಲ್ಲ. ಯಾರು ನಾನೇ ಹೋಗ್ತೇನೆ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ ತಕ್ಷಣ ಇನ್ನೇನು ಮಾಡಾಗಿಲ್ಲ. ಆಯ್ತು, ಹೋಗಿ ಬಾ ಅಂತ ಕಳಿಸ್ತಾನೆ. ವಿದುರ ಒಳ್ಳೆ ಸಕಲ ವಿಧವಾದಂತಹ ರಾಜಪ್ರತಿನಿಧಿಯಾಗಿ ಹೋಗ್ತಾನಲ್ಲ. ಈಗ ವ್ಯಕ್ತಿ ತಾನು ಹೋಗೋದು ಬೇರೆ, ಕೆಲವು ಕೇಳಬಹುದು. ವಿದುರ ತಾನೇ ಹೋಗಿ ಕರ್ಕೊಂಡು ಬಂದ್ಬಿಟ್ಟಿದ್ದಿದ್ರೆ ಅದು ಮಹತ್ವ ಇಲ್ಲ. ತಾನೇ ಹೋಗಿ ಕರ್ಕೊಂಡು ಬಂದ್ರೆ ಒಬ್ಬ ವ್ಯಕ್ತಿ ಕರ್ಕೊಂಡು ಬಂದಾಗ ಆಗೋದು. ಈಗ ಇಷ್ಟೆಲ್ಲ ಒಪ್ಪಿಸಿಬಿಟ್ಟು ಕರ್ಕೊಂಡು ಹೋದಾಗ ತಾನು ರಾಜಪ್ರತಿನಿಧಿಯಾಗಿ ಹೋಗ್ತಾ ಇದ್ದಾನೆ. ಒಬ್ಬ ಪ್ರತಿನಿಧಿಯಾಗಿ ಹೋದ್ರೆ ಒಬ್ಬನೇ ಇರ್ತಾನೆ, ಸರ್ಕಾರ ಇಡೀ ಸರ್ಕಾರ ರೆಪ್ರೆಸೆಂಟ್ ಮಾಡ್ತಾನೆ. ಒನ್ ಮ್ಯಾನ್ ಕಮಿಷನ್ ಅಂತ ಕೇಳ್ತೇವಲ್ಲ, ಹೆಸರು ಒಬ್ಬನೇ. ಅವನೊಬ್ಬನ ರಿಪೋರ್ಟ್ ಕೊಟ್ಟರೆ ಇಡೀ ಸರ್ಕಾರ ಒಪ್ಪಿದಾಗ ಲೆಕ್ಕ. ಆದರೆ ಸಾವಿರ ಜನ ಕೂಗಿದ್ರೆ ಕೆಲಸ ಆಗೋದಿಲ್ಲ, ಯಾಕೆ ಅನಧಿಕೃತವಾಗಿ ಕೂಗಿದಾಗ ಲೆಕ್ಕ. ವಿದುರನ ಒಂದು ಕಾರ್ಯಕ್ಷಮತೆ ನೋಡಬೇಕು. ತಾನು ಅಂದಿದ್ದನ್ನ ಮಾಡೋದೆಷ್ಟು ಮುಖ್ಯನೋ ವ್ಯವಸ್ಥಿತವಾಗಿ ಮಾಡಬೇಕು. ಮಾಡಿದ್ದರಿಂದ ನಾಳೆ ಒಳ್ಳೆಯದಾಗಬೇಕೆ ಹೊರತು ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಹಿನ್ನಡೆತ ಬರಬಾರದು. ಇಷ್ಟು ವ್ಯವಸ್ಥಿತವಾಗಿ ವಿದುರ ಹೊರಟಂತೆ. ವಿದುರನಿಗೆ ಭಾರಿ ಖುಷಿ. ನಮಗೆ ಎರಡು ಅಂತ ಪ್ರಸಂಗ ಸಿಗುತ್ತೆ. ಕೃಷ್ಣನನ್ನ ಕರ್ಕೊಂಡು ಬಾ ಅಂತ ಅಕ್ರೂರನ್ನ ಕರೆಸಿದಾಗ ಅಕ್ರೂರಿಗೆ ಎಷ್ಟು ಸಂಭ್ರಮ ಆಯಿತು. ನಾನು ಎಷ್ಟು ಜನ್ಮಗಳ ಭಾಗ್ಯ ಇದು ಬಂದು ಕೃಷ್ಣನ ಕರ್ಕೊಂಡು ಬರತಕ್ಕಂಥ ಯೋಗ ನನಗೆ ಬಂತು ಅಂತ ಸಂಭ್ರಮದಿಂದ ಅಕ್ರೂರ ಹೋದರೆ, ಇಲ್ಲಿ ವಿದುರ ಭೀಮಾದಿಗಳನ್ನು ಕರ್ಕೊಂಡು ಬರೋ ಸಂಭ್ರಮದಿಂದ ಹೋಗ್ತಾನೆ. ಅಲ್ಲಿ ಸರ್ವೋತ್ತಮನ ಕರ್ಕೊಂಡು ಬರಲಿಕ್ಕೆ ಅಕ್ರೂರ ಹೊರಟಿದ್ದ, ಈಗ ಜೀವೋತ್ತಮ ಅವರ ಸಹೋದರನ ಕರ್ಕೊಂಡು ಬರಲಿಕ್ಕೆ ವಿದುರ ಹೋಗ್ತಾ ಇದ್ದ. ಅಕ್ರೂರ ಒಬ್ಬ ದುರ್ಯೋಧನ ಕಂಸನ ಮಂತ್ರಿಯಾಗಿ ಅವಕಾಶ ಪಡೆದ್ರೆ, ಈತ ಪಾಂಡವರ ಚಿಕ್ಕಪ್ಪ, ಈ ಕಡೆ ಧೃತರಾಷ್ಟ್ರನ ತಮ್ಮ, ದುರ್ಯೋಧನಾದಿಗಳಿಗೆ ಚಿಕ್ಕಪ್ಪನೇ, ಆದರೆ ವರ್ಣದಲ್ಲಿ ಶೂದ್ರ. ಎಷ್ಟು ಒಳ್ಳೆ ಅರ್ಹತೆ ಗಳಿಸಿದ್ದಾನೆ. ಭೀಮಾದಿಗಳನ್ನು ಸ್ವಾಗತ ಮಾಡತಕ್ಕಂಥ ವೈಭವದಿಂದ ಹೊರಟು ದ್ರುಪದನ ಆಸ್ಥಾನ ಪ್ರವೇಶ ಮಾಡುತ್ತಾನೆ. ತುಂಬಿದ ಸಭೆ. ಈ ರಾಜವಿತ್ಕೀಯ ವಿಚಾರಗಳನ್ನು ಏಕಾಂತದಲ್ಲಿ ಹೇಳೋದಲ್ಲ, ಅದು ಒಳ್ಳೆ ರಹಸ್ಯವಾಗಿ ವಿಧ ವಿಚಾರಗಳೇ ಬೇರೆ, ಈ ಪ್ರಕಟವಾಗಿ ಹೇಳೋ ವಿಚಾರಗಳೇ ಬೇರೆ. ತುಂಬಿದ ಸಭೆಯಲ್ಲಿ ವಿದುರ ಹೇಳುತ್ತಾನೆ, ಹೀಗೆ ಆಹ್ವಾನ ಕೊಟ್ಟಿದ್ದಾನೆ ಎಂಬ ದೊಡ್ಡಪ್ಪ. ನೋಡಿ ವಿದುರ ಎಷ್ಟು ಪ್ರಾಮಾಣಿಕ ಅಂದರೆ, ನಾನು ಹೇಳಿಬಿಟ್ಟೆ, ಅವನು ಒಪ್ಪಿರಲಿಲ್ಲ, ಕೊನೆಗೆ ಒಪ್ಪಿಸಿಬಿಟ್ಟೆ, ಇವೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಮೀಟಿಂಗ್ ಮುಗಿದು ಬಿಡುತ್ತೆ, ತೀರ್ಮಾನ ಹೇಳ್ತಾ ಇರೋದು, ಅಲ್ಲಿ ಇಷ್ಟೆಲ್ಲ ಗಲಾಟೆ ಇತ್ತು ತಾನೋಸ್ಕೊಂಡಕ್ಕೆ ಹೋಗಬಾರ್ದು. ಅದರಿಂದ ಗಲಾಟೆ ಏನಿದ್ರು ತೀರ್ಮಾನಕ್ಕೆ ಹೋದ ಗಲಾಟೆನೇ ಹೊರತು, ತೀರ್ಮಾನ ತಗೊಂಡ ಮೇಲೆ ಅದು ಕಮಿಟಿ ಡಿಸಿಷನ್, ಅದು ಎಲ್ಲರೂ ಅದಕ್ಕೆ ಹಕ್ಕುದಾರ, ಎಲ್ಲರೂ ಜವಾಬ್ದಾರರು. ಅದಕ್ಕೆ ಸ್ವಲ್ಪ ಬದಲಾವಣೆ ಮಾಡಿಕ್ತ ಅಲ್ಲೇನು ಬೇಕಾದ್ರೆ ಮಾತಾಡಬಹುದು, ಅದೇನು ಮಾತಾಡಾಗಿಲ್ಲ. ವಿದುರ ಎಷ್ಟು ಪ್ರಾಮಾಣಿಕ, ಒಬ್ಬರನ್ನು ದೂರೋದಿಲ್ಲ, ತನ್ನ ಕೆಲಸ ಬಂದಿದೆ ಒಳ್ಳೆಯತ್ತೆ ನಡೆಸಬೇಕು ಅಂತ ಹೇಳಿಬಿಟ್ಟು ಹೇಳಿದಾಗ ಪಾಂಡವರು ಏನ್ ಮಾಡಬೇಕಾಗ, ದ್ರುಪದ ರಾಜ ರಾಜ ಪಾಂಡವರು ಜೊತೆಗಿದ್ದಾರೆ, ಇಂಥ ಒಳ್ಳೆ ಆಹ್ವಾನ ಬಂದಿದೆ, ಹುಡುಗರಾಗಿ ನಡಿ ಮಾರಾಯ ಅಂತ ಹೊರಟುಬಿಡ್ತಿದ್ರು. ಧರ್ಮರಾಜಾದಿ ಪಾಂಡವರಾಗಿ ಮಾಡೋದೇ ಇಲ್ಲ. ಅಷ್ಟೊತ್ತಿಗೆ ಪಾಂಡವರ ಯೋಗ ನೋಡಿ ಹೇಗಿದೆ, ಕೃಷ್ಣ ಬಂದಿದ್ದಂತ ಅಲ್ಲಿಗೆ, ವೇದವ್ಯಾಸರಲ್ಲಿ ಬಂದಿದ್ರಂತೆ, ಪಾಂಡವರು ಎಲ್ಲಿರ್ತಾರೋ ಅಲ್ಲಿ ಭಗವಂತ ಬರಲೇಬೇಕು. ಇಷ್ಟೆಲ್ಲ ವಿದುರ ಹೇಳಿದಾಗ ಧರ್ಮರಾಜ ಮಾಡಿದ ಕೆಲಸ ನೋಡು, ವಿದುರ ಚಿಕ್ಕಪ್ಪ ನೀನು ಇಷ್ಟೆಲ್ಲ ಹೇಳಿದ್ದಿ ಸರಿನೇ, ದೊಡ್ಡಪ್ಪನ ಆಹ್ವಾನ, ಚಿಕ್ಕಪ್ಪ ನೀನು ಬಂದಿದ್ದಿ, ಆದರೆ ನಾವು ಮಾತು ನಡೆಸಬೇಕಾದ್ರೆ ನಮ್ಮ ಕೈಯಲ್ಲಿಲ್ಲ, ಕೃಷ್ಣ ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೇವೆ ಅಂತ ಹೇಳಿದ. ಈಗ ಬರಬೇಕು ಕೃಷ್ಣ, ಹೋಗೋದ್ರೆ ಹೋಗ್ತೇವೆ, ಬೇಡ ಅಂದ್ರೆ ಬಿಟ್ಟು ಬಿಡ್ತೇವೆ. ತೀರ್ಮಾನ ಕೃಷ್ಣನ ಹೊರತು ನಮಗಲ್ಲ, ಅಂದ್ರೆ ದೇವರನ್ನ ಬಾಯಲ್ಲಿ ನಂಬಿಲ್ಲ ಅವರು, ಪೂರ್ಣ ನಂಬಿದ್ದಾರೆ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಅನ್ನೋದು ಅವರ ಜೀವನದ ದೊಡ್ಡ ವ್ರತ. ಅದು ಅದರ ಪರಿಣಾಮ ಇಷ್ಟು ಒಳ್ಳೆ ಮಾತನಾಡಿದ ತಕ್ಷಣ ಪಾಂಡವರು ಇಷ್ಟು ಭಕ್ತಿ ತೋರಿಸ್ತಾರಲ್ಲ, ಕೃಷ್ಣ ಹೇಗೆ ನಡ್ಕೋತಾನೆ ಅದನ್ನು ನೋಡಬೇಕು. ನೋಡಿದಾಗ ಕೆಲವು ಸರ್ ತೇರಿಸುತ್ತೆ, ಅಬ್ಬ ಎಂಥ ತ್ಯಾಗ, ಭಕ್ತರ ತ್ಯಾಗ ಅಂತ ನೆನೆಸಿಬಿಡುತ್ತೆ. ದೇವರ ಅನುಗ್ರಹ ನೋಡಿದಾಗ, ಭಕ್ತರ ತ್ಯಾಗ ದೊಡ್ಡದು, ದೇವರ ಅನುಗ್ರಹ ದೊಡ್ಡದು ಅಂತ ಗೊತ್ತಾದರೆ ಆಚಾರ್ಯ ಹೇಳ್ತಾರೆ, ದೇವರ ಅನುಗ್ರಹದ ಮುಂದೆ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ದೇವರ ಅನುಗ್ರಹದ ಮುಂದೆ ಯಾವುದೂ ಇಲ್ಲ. ಕೃಷ್ಣ ಏನ್ ಹೇಳಬೇಕು, ವೇದವ್ಯಾಸರು ಏನ್ ಹೇಳಬೇಕು, ಈತರೆಲ್ಲ ಕರೆದಿದ್ದಾರೆ ಹೋಗು ಅಂತ ಹೇಳಬೇಕೆ, ಆ ರೀತಿ ಹೇಳೋದಿಲ್ಲ, ಬನ್ನಿ ನಾನು ಬರ್ತೇನೆ ಅಂತ ಹೊರಟಂತೆ. ಎಂಥ ಆಶ್ಚರ್ಯ, ಇದು ದೇವರ ಒಂದು ಅನುಗ್ರಹ, ಭಕ್ತರನ್ನ ಮುಂದೆ ಕರೆಸಿದ್ರೆ ಹಿಂದೆ ತಾನಿದ್ದೇ ಇರ್ತಾರೆ ಅಂತ ಹೇಳ್ತಾರೆ. ನಾನು ಬರ್ತೇನೆ ಪಾಂಡವರೇ ಬನ್ನಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮಗನಿಸಬಹುದು ಪಾಂಡವರ ಹಿಂದೆ ಕೃಷ್ಣ ಇದ್ದಾನೆ ಅಲ್ಲ, ಧರ್ಮಿಷ್ಠರ ಮೇಲೆ ದೇವರು ಯಾವಾಗಲೂ ಇದ್ದೇ ಇರ್ತಾರೆ. ದೇವರಿಲ್ಲದ ಜಾಗನೇ ಇಲ್ಲ ಅಂದ ಮೇಲೆ ಆತ ಅನುಗ್ರಹ ನಮಗೆ ಸದಾ ಸಿದ್ಧ. ಈ ವ್ಯವಸ್ಥೆಯನ್ನು ಯೋಚನೆ ಮಾಡಿದರೆ ನಿಜವಾಗಲೂ ಕೂಡ ಮಹಾಭಾರತ ಹೆಜ್ಜೆ ಹೆಜ್ಜೆಗೆ ಧರ್ಮಿಷ್ಠರಿಗೆ ಎಷ್ಟೆಷ್ಟು ಆಪತ್ತು ಬರುತ್ತೆ ಎಂಬುದನ್ನು ಹೇಳ್ತಾರೆ. ಅದರ ಜೊತೆಗೆ ಆಪತ್ತನ್ನು ಭಗವಂತ ಹೇಗೆ ಪರಿಹಾರ ಮಾಡ್ತಾನೆ ಅಂತಲೂ ತಿಳಿಸ್ತಾರೆ. ಆ ನಂಬಿಕೆ, ಆ ಭರವಸೆ ಹುಟ್ಟಿಸೋದಕ್ಕೆ ಶಾಸ್ತ್ರಗ್ರಂಥಗಳಿಗೆ ಅಷ್ಟು ಮಹತ್ವ ಉಂಟು. ಕಥೆ ಕಾದಂಬರಿಗಳು ಏನೋ ಆಗುತ್ತೆ ಅಂತ ಹೇಳಿ ಮುಗಿಸಿಬಿಡ್ತಾರೆ, ಭಾವೋದ್ವೇಗಕ್ಕೆ ಎಡೆ ಮಾಡಿಕೊಡುತ್ತಾರೆ. ಆದರೆ ಭಾಗವತಾದಿ ಗ್ರಂಥಗಳೆಲ್ಲ ನಮ್ಮಲ್ಲಿ ಭಕ್ತಿಯನ್ನು ದೇವರಲ್ಲಿ ಹೆಚ್ಚಿಸಿಬಿಟ್ಟು ನಮ್ಮ ಜೀವನಕ್ಕೆ ಖಚಿತವಾದ ಗುರಿಯನ್ನು ತೋರಿಸ್ತಾ ಒಳ್ಳೆ ನೆಮ್ಮದಿಯನ್ನು ಕೊಡತಕ್ಕಂಥ ಗ್ರಂಥಗಳು. ತಕ್ಷಣ ಪಾಂಡವರು ಕೃಷ್ಣ ಹೊರಟು ಇನ್ನೇನು ಯೋಚನೆ, ಕೃಷ್ಣನ ಮುಂದೆ ಮಾಡಿಕೊಂಡು ಬಂದೇ ಬಿಟ್ಟರಂತೆ. ಅದಕ್ಕೆ ಗೃಹ ಪ್ರವೇಶ ಮಾಡಬೇಕಾದರೆ ದೇವರಪೆಟ್ಟಿಗೆ ತಗೊಂಡೇ ಹೋಗೋದು ಯಾತಕ್ಕೆ ಪದ್ಧತಿ ಅಂದರೆ ದೇವರು ಪ್ರವೇಶ ಮಾಡುತ್ತಿದ್ದಾನೆ ಅಂತ ಅರ್ಥ. ದೇವರಪೆಟ್ಟಿ ಸಮೇತ ಹೊರಟಿವೆ ಅಂದರೆ ಅದು ದೇವರ ಮನೆ, ಅದು ಒಂದು ಆ ದೇವ್ರ ಪೂಜೆ ಮಾತ್ರ ದೇವ್ರು ಕೊಟ್ಟ ಒಂದು ದೊಡ್ಡ ಯೋಗ ಅಂತ ಭಾವಿಸಬೇಕೆ ಹೊರತು ಅದು ನಮ್ಮ ಮನೆ ಅಲ್ಲ, ಅದು ಭಗವಂತ ಕೊಟ್ಟ ಮನೆ ಅನ್ನೋ ಅನುಸಂಧಾನಕ್ಕೋಸ್ಕರ ಗೃಹ ಪ್ರವೇಶದ ವಿಧಿವಿಧಾನವನ್ನಾಗಿ ಅದಿಷ್ಟನ್ನು ಮಾಡಿದ್ದ. ದೇವ್ರ ಪೂಜೆಗೋಸ್ಕರ ಮನೆ ಬೇಕು, ದೇವ್ರ ಪೂಜೆಗೋಸ್ಕರ ದೇವ್ರನ್ನ ಕರ್ಕೊಂಡು ಹೋಗೋದು. ದೇವ್ರ ಪೂಜೆಗೆ ಏನು ಬೇಕು, ನೀರು ಬೇಕಲ್ಲ, ಅದಕ್ಕೆ ತುಂಬಿದ ಕೊಡ ಭಾಗೀರಥಿನ ಒಯ್ಯೋದು. ದೇವರಿಗೆ ಪೂಜೆ ಮಾಡಲಿಕ್ಕೆ ತುಳಸಿ ಬೇಕಲ್ಲ, ತುಳಸಿ ಒಯ್ಯೋದು. ಮತ್ತೆ ಒಳ್ಳೆ ಜನಗಳು ಬೇಕಲ್ಲ, ಗುಡುಗುಡು ಹಿರಿಯರಲ್ಲ, ದೊಡ್ಡವ್ರನ್ನ ಕರ್ಕೊಂಡು ಹೋಗೋದು. ಇಷ್ಟೆಲ್ಲ ಮಾಡ್ಕೊಂಡು ಪ್ರವೇಶ ಮಾಡಿಬಿಟ್ರೆ ಕೊನೆಯವರಿಗೆ ಹಾಗೆ ನಡೀತಾ ಇರುತ್ತೆ. ಇವತ್ತ ಕಾನ್ಸೆಪ್ಟೇ ಇಲ್ಲ, ಸೀದಾ ನಾಯಿನ ಕರ್ಕೊಂಡು ಎಂಟರ್ ಹಾಗೆ ಬಿಡ್ತಾರೆ, ಕೊನೆ ನಾಯಿ ಪಾಡಾಗ್ತದೆ ಅಷ್ಟೇ. ಎಷ್ಟು ಜನ ನಾಯಿಗಾಗಿ ಪ್ರಾಣ ಬಿಡೋದಿರ್ತಾರೆ ಪೇಪರಲ್ಲಿ ನೋಡಿರ್ಬೇಕು. ಒಬ್ಬ ಮಹಾರಾಣಿ ಅಂತವಳು, ಮಹಾರಾಣಿಯವಳು ಬರ್ತಾ ಅವರ ಅಪ್ಪ ಒಂದು ನಾಯಿ ಕೊಟ್ಟಿದ್ದಂತ, ಪ್ರೆಸೆಂಟ್ ಮಾಡಿದ್ದಂತ. ಆ ಎಷ್ಟು ತಮಾಷೆ ಅಂದ್ರೆ, ಅವಳು ಗಂಡನಿಗೆ ಹೊಂದ್ಕೊಳ್ಳೋದಿಲ್ಲ, ನಾಯಿಗೆ ಅಡ್ಜಸ್ಟ್ ಆಗಿಬಿಡ್ತಾಳೆ. ಇದು ಆಶ್ಚರ್ಯ, ನಾಯಿನ ಬಿಟ್ಟು ನಾನು ಇರೋದಿಲ್ಲ, ಯಾವಾಗಲೂ ನಾಯಿ ಜೊತೆಗಿರಬೇಕು. ಗಂಡನಿಗೆ ಸಾಕಾಗಿ ಹೋಗ್ಬಿಡುತ್ತೆ ಪಾಪ, ಎಷ್ಟೆಷ್ಟು ಪ್ರಯತ್ನ ಪಟ್ಟರು ಕೂಡ ಕೊನೆಗೆ ನಾಯಿ ಸಹವಾಸ ಬಿಡಿಸಕ್ ಆಗೋದಿಲ್ಲ. ಏ ಯಾವಾಗಲೂ ಕೂಡ ನಾಯಿಗೆ ಊಟ, ನಾಯಿ ಉಪಚಾರ, ನಾಯಿ ಜೊತೆಗೆ ಸಂಚಾರ, ನಾಯಿಗೆ ಹೊಸ ಬಟ್ಟೆಗಳು ಎಲ್ಲ ಆಗ್ತಿತ್ತು. ಕೊನೆಗೆ ಭಾರಿ ಸಿಟ್ಟು ಬಂದೋಯ್ತು ಅಂತ ಅವನಿಗೆ. ಏನು ಇಷ್ಟು ನಾಯಿಪಾಡು ಮಾಡ್ತಾಳೆ, ಯಾರೋ ಅಲ್ಲ ಮಹಾರಾಣಿ ಅವಳು. ಅದೇ ನಮ್ಮ ದೇಶದ್ದೇ ಕಥೆ ಅದು. ಇಷ್ಟೆಲ್ಲ ಮಾಡಿದ್ರು, ಕೊನೆಗೆ ಏನಾಯ್ತಂತೆ, ಅವನು ಇನ್ನೇನು ನಾಯಿ ಇದ್ರೆ ಇವಳು ಎಂದೂ ಕೂಡ ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ, ರಾಜ್ಯ ನನ್ನನ್ನು ಕಡೆಗಣಿಸ್ಬಿಡ್ತಾಳೆ ಅಂತ ಒಂದ್ ಸರ್ತಿ ನಾಯಿನ ಕೊಂದ ಹಾಕಿಬಿಟ್ಟನಂತೆ. ಕೊನೆ ಈ ನಾಯಿಂದ ಏನು ಪ್ರಯೋಜನ ಇಲ್ಲ ಅಂತ ನಾಯಿನ ಕೊಂದ ಹಾಕಿಬಿಟ್ರೆ ಅವಳು ಗೊತ್ತಾಯ್ತಂತೆ ವಿಷ ಏನ್ ಮಾಡಿಲ್ಲ ಅಂತ ಗೊತ್ತೇನು, ಅವಳು ವಿಷ ಕೊಡ್ತಾ ಅನ ಸತ್ತು ಹೋಗ್ಬಿಡ್ತ. ಎಂಥ ಹಠ ಇರ್ಬೇಕು ಲೆಕ್ಕ ಹಾಕಿ. ಆದ್ರೆ ಇವತ್ತು ದೇವರಿಗೋಸ್ಕರ ಆಡಿದ್ದೆ ಸಾಯೋದು ಎಲ್ಜನ ಸಿಕ್ತಾರ ಸಿಗ್ತಾರೆ ನಿಮಗೆ, ಸಾಧ್ಯವೇ ಇಲ್ಲ. ನಿಜವಾಗ್ಲೂ ಕೂಡ ಎಷ್ಟು ಮೋಹ ಇದೆ ಜನಗಳಿ. ಒಂದು ಪ್ರಾಣಿ ಬಗ್ಗೆ ಎಷ್ಟು ಮೋಹ ಇದೆಯಲ್ಲ, ದೇವ್ರ ಬಗ್ಗೆ ಎಷ್ಟು ಮೋಹ ಇಲ್ಲ ಅಂದ್ರೆ ಏನು ಆಶ್ಚರ್ಯ. ಆಗ ಪ್ರಹ್ಲಾದನ ಕಥೆ ಅರ್ಥ ಆಗ್ತದ. ಇವ್ರ ನಾಯಿನ ಬಿಡ್ಲಕ್ಕೆ ಸಾಧ್ಯವಾಗದ ಸತ್ಲು ಪ್ರಹ್ಲಾದ, ನಾ ದೇವ್ರನ್ನ ಬಿಡ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಆ ನಾಯಿ ಕಾಪಾಡಲಿಲ್ಲ ಇವಳನ್ನ, ದೇವ್ರು ಕಾಪಾಡಿಬಿಟ್ಟ ಪ್ರಹ್ಲಾದರನ್ನ. ಸ್ಕಂಭದಿಂದ ಬಂದು ನರಸಿಂಹ ರೂಪದಿಂದ ಬಂದು ಪರಮಾತ್ಮ ಕಾಪಾಡ್ತಾ ಇದ್ದಾನೆ. ಇದು ಅತ್ಯಂತ ಮಾರ್ಮಿಕವಾದಂತಹ ಜೀವನದ ರೀತಿಗಳವೆಲ್ಲ ಕೂಡ. ಸುರಕ್ಷಿತವಾಗಿ ಪಾಂಡವರು ಪ್ರವೇಶ ಮಾಡ್ತಾರೆ. ಜನಗಳಿಗೆ ಎಷ್ಟು ಸಂಭ್ರಮ ಅಂದ್ರೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಾಂಡವರೆಲ್ಲ ಸುಟ್ಟೋಗ್ಬಿಟ್ರು ಅಂತ ಕೇಳಿದಾಗ ಎಷ್ಟು ದುಃಖ ಪಟ್ಟಿದ್ರು ಅವರೆಲ್ಲ ಕೂಡ. ಈಗ ಪಾಂಡವರು ಬದುಕಿದ್ದಾರೆ, ಅದೇ ದೊಡ್ಡ ನೆಮ್ಮದಿ. ಅವರಿಗೆ ಬರ್ತಾ ಇದ್ದಾರೆ, ಅಷ್ಟು ಕಳಿಸ್ಲಕ್ಕೆಲ್ಲ ಊರಿಗೂರೇ ಹೋಗಿತ್ತು ಅವರನ್ನ. ವಾರಣಾವತಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನಿಸಿದಾಗ ಊರಿಗೂರೇ ಹಿಂದೆ ಹೋಗಿದ್ರು, ಈಗ ಎದುರುಗೊಳ್ಳಕ್ಕೆ ಊರಿಗೂರೇ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಅವ್ರಿಗೆ ಇನ್ನೊಂದು ಭಾರಿ ಸಂಭ್ರಮ, ಪಾಂಡವರ ತಾವು ಸುಮ್ಮನೆ ಪಾಂಡವರು ಅಷ್ಟೇ ಬರ್ತಾ ಇಲ್ಲ, ಅವರು ಮದುವೆ ಮಾಡಿಕೊಂಡು ಬರ್ತಾ ಇದ್ದಾರೆ, ದ್ರೌಪದಿ ಸಮೇತ ಬರ್ತಾ ಇದ್ದಾರೆ. ಅದಿನ್ನೂ ಅವರಿಗೆ ಭಾರಿ ಖುಷಿಯ ಸಮಾರಂಭ. ಇಂಥ ಪಾಂಡವರನ್ನು ಸ್ವಾಗತ ಮಾಡತಕ್ಕಂಥ ಯೋಗ ನಮಗೆ ಬಂತು ಅಂತ ಹೇಳಿ ಭಾರಿ ವೈಭವದಿಂದ ಊರಿಗೂರೇ ಅಲಂಕಾರವಾಗಿದೆ. ದುರ್ಯೋಧನಾದಿಗಳಿಗೆ ಭಾರಿ ಸಂಕಟ, ಯಾರನ್ನು ಕೊಲ್ಲಕ್ಕೆ ಅಂತ ಹೊರಡಬೇಕು ಅಂತ ಯೋಚನೆ ಮಾಡಿದ್ದಾರೋ ಅವರಿಗೆ ಬರ್ತಾ ಇದ್ದಾರೆ. ಅದಕ್ಕೆ ಜನ ಎಲ್ಲ ಸ್ವಾಗತ ಮಾಡ್ತಾರೆ. ಭೀಷ್ಮ ದ್ರೋಣಾದಿಗಳು ನಿಂತಿದ್ದಾರೆ. ಅಷ್ಟು ಹಿಂಸೆ ಪಟ್ಟುಕೊಂಡಿದ್ದಾಗ ಪುರಪ್ರವೇಶವಾಯಿತು. ಜನಗಳಿಗೆ ದ್ರೌಪದಿಯನ್ನು ನೋಡಿದಾಗಲಂತೂ ಪರಮಾಶ್ಚರ್ಯವಾಗಿ ಹೋಯಿತು. ರುಕ್ಮಿಣಿ ಸತ್ಯಭಾಮಯರಾದ ಮೇಲೆ ದ್ರೌಪದಿ ಅಂತ ಸ್ತ್ರೀ ಜಗತ್ತಿನ ಇತಿಹಾಸದಲ್ಲಿ ಆಗಲಿಲ್ಲ. ಆದ್ದರಿಂದ ಅಷ್ಟರ ಮಟ್ಟಿಗೆ ದ್ರೌಪದಿಯ ವ್ಯಕ್ತಿತ್ವ ಅನ್ಕೊಂಡು ಆಶ್ಚರ್ಯ ಪಡ್ತಾರೆ. ನಿಧಾನವಾಗಿ ಪಾಂಡವರು ಒಳ ಪ್ರವೇಶ ಮಾಡಬೇಕಾದರೆ ಪಾಂಡುರಾಜನ ಮನೆಗೆ ಹೇಗೂ ಇತ್ತಲ್ಲ ಅವರಪ್ಪನ ಮನೆ, ಅಲ್ಲಿ ಪ್ರವೇಶ ಮಾಡುತ್ತಾ ಇದ್ದಾರೆ. ಪ್ರವೇಶ ಮಾಡಿದವರೇ ದೊಡ್ಡವರನ್ನು ಕಂಡು ನಮಸ್ಕಾರ ಮಾಡೋದು ಪದ್ಧತಿ. ಧೃತರಾಷ್ಟ್ರನ ಬಳಿ ಹೋಗಿ ನಮಸ್ಕಾರ ಮಾಡ್ತಾರೆ, ದ್ರೌಪದಿಯ ಸಮೇತವಾಗಿ ನಮಸ್ಕಾರ ಮಾಡ್ತಾರೆ, ಆಮೇಲೆ ಗಾಂಧಾರಿ ಹತ್ರ ಹೋಗ್ತಾರೆ. ಆ ಹೋಗಬೇಕಾದ್ರೆ ಏನು ನಡೀತು ಅಂತ ಹೇಳ್ತಾರೆ, ಆಶ್ಚರ್ಯವಾಗತಕ್ಕಂಥ ವಿಷಯ ಹೇಳ್ತಾರೆ. ಗಾಂಧಾರಿ ನೋಡಿಲ್ಲಂತೆ. ನಮಗನ್ಸುತ್ತೆ ಕುರುಡಿ ಏನು ನೋಡ್ತಾ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ಏನು ನೋಡ್ತಾಳೆ ಅಂತ ಕೇಳಿದರೆ ನೋಡೋ ಮನಸ್ಸಿದ್ರೆ ನೋಡಕ್ ಬರುತ್ತಂತೆ. ಆಕೆ ನಿಜವಾಗ್ಲೂ ಬಟ್ಟೆ ಕಟ್ಕೊಂಡು ಕಣ್ಣಲ್ಲಿ ನೋಡಕ್ ಬರ್ತಾ ಇಲ್ಲ, ಆ ದ್ರೌಪದಿ ಬರ್ತಾ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ, ಗಮನ ಕೊಟ್ಟ ಆ ಕಡೆ ನೋಡ್ತಾ ಇದ್ದಾಳಂತೆ. ದ್ರೌಪದಿ ಹೆಜ್ಜೆ ಹಾಕೊಂಡು ಬರ್ತಾ ಇದ್ದಾಳೆ. ಮಹಾಭಾರತದಲ್ಲಿ ವರ್ಣನೆ ಮಾಡ್ತಾರೆ ಆ ಹೆಜ್ಜೆ ಇಡೋ ರೀತಿ ಹೇಗೆ ಗೊತ್ತಾಗ್ತಿತ್ತು ಹೆಜ್ಜೆಗಳ ರೀತಿ ಅಂತ ಇನ್ನೊಂದು ಪ್ರಶ್ನೆ ಬರಬಹುದು. ಗೆಜ್ಜೆ ಹಾಕಿರ್ತಾರಲ್ಲ ಕಾಲಿಗೆ, ಆ ಸೌಂಡ್ ಗೊತ್ತಾಗ್ತಿತ್ತಂತೆ. ದ್ರೌಪದಿ ಒಂದೊಂದು ಹೆಜ್ಜೆ ಇಟ್ಟಾಗ ಆ ಗೆಜ್ಜೆಯ ಧ್ವನಿ ಕೇಳಿದಾಗ ಗಾಂಧಾರಿ ಅನ್ಕೊಂಡ್ಲಂತೆ, ಈ ದ್ರೌಪದಿ ತ್ರಿಲೋಕ ಸುಂದರಿ ತೀರ್ಮಾನ ಮಾಡಿಬಿಟ್ಟ. ನೋಡಿ, ಕಣ್ಣಿಲ್ ನೋಡಿಲ್ಲ, ಕಣ್ಣಿಲ್ ನೋಡಿಲ್ಲ, ಆಕೆನ ಮುಟ್ಟಿನೂ ನೋಡಿಲ್ಲ, ಸಜ್ಜೆಯ ಧ್ವನಿ ಕೇಳಿ ಆಕೆ ತ್ರಿಲೋಕ ಸುಂದರಿ ಅಂತ ತೀರ್ಮಾನ ಮಾಡಿದ್ಲಂತೆ. ಎಂಥ ಅದ್ಭುತವಾದಂತಹ ಶಾಸ್ತ್ರದ ಇದು. ಗೆಜ್ಜೆ ಹ್ಯಾತ ಕಟ್ಕೋತಾರೆ ಅಂದ್ರೆ ಅವರ ವ್ಯಕ್ತಿತ್ವ ಅದರಲ್ಲಿ ಗೊತ್ತಾಗುತ್ತೆ ಅಂತ ಹೇಳುತ್ತಾರೆ. ಅವ್ರ ನಡವಳಿಕೆಯೊಳಗೆ ಆ ಒಂದು ಹೆಜ್ಜೆ ಇಟ್ಟರೆ ಏನು ಧ್ವನಿ ಬರುತ್ತೆ, ಆ ಧ್ವನಿ ಹೆಜ್ಜೆ ಹೇಗಿಡ್ತಾರೆ ಎಂದು ಗೊತ್ತಾದ ಮೇಲೆ ಹೆಜ್ಜೆ ಇಡತಕ್ಕಂತ ವ್ಯಕ್ತಿ ಹೇಗಿರಬೇಕು ಅಂತ ಹೇಳುತ್ತಾರೆ. ಅದಕ್ಕೆಲ್ಲ ದ್ವಾತ್ರಿಂಶ ಲಕ್ಷಣಗಳು ಅಂತ ಹೆಸರು. ಆ ಲಕ್ಷಣದಿಂದ ತೀರ್ಮಾನ ಮಾಡತಕ್ಕಂಥದ್ದು. ಇವತ್ತು ಕೂಡ ವೈದ್ಯರು ಯಾವ್ದೊಂದು ತಲೆಬುರುಡಿ ಸಿಕ್ಕಿರುತ್ತೆ, ಅದ್ರ ಸ್ಕಲ್ ನೋಡ್ತಾರೆ, ದವಡೆಗಳನ್ನು ನೋಡ್ತಾರೆ, ಸ್ಟಡಿ ಮಾಡಿ ಹೇಳ್ತಾರೆ ಅವ್ರು ಎಂಥವನು ಅಂತ ತೀರ್ಮಾನ ಮಾಡಲಿಕ್ಕೆ ಬರುತ್ತವ್ರು. ಜಾಸ್ತಿ ಆಗಿರುತ್ತೆ ನೋಡಿಬಿಟ್ಟು, ಇವ್ರು ಸಂಗೀತಗಾರನಾಗಿದ್ದ ಅಂತ ಬೇಕಾದ್ರೆ ಹೇಳ್ತಾರೆ. ಆ ರೀತಿ ಬಾಡಿ ಚೇಂಜ್ ಆಗ್ತಾ ಹೋಗುತ್ತೆ, ಅವ್ರ ಗುಣಗಳಿಗೆ ತಕ್ಕಂತೆ ಅವರ ದೇಹದಲ್ಲಿ ವ್ಯತ್ಯಾಸಗಳು ಕಾಡುತ್ತೆ. ಆದ್ರಿಂದ ಧ್ವನಿ ಮೊದಲಾದ ಎಲ್ಲವೂ ಹಾಗೆ, ಸ್ವರದಲ್ಲಿರತಕ್ಕಂಥ ವ್ಯತ್ಯಾಸ, ನಡತೆಯ ವ್ಯತ್ಯಾಸ, ನಡಿಗೆ, ಓಡಾಟ, ಪ್ರತಿಯೊಂದು ವ್ಯಕ್ತಿಯನ್ನ ಇಷ್ಟು ನೀವೇ ನೋಡಿ, ಜಗತ್ತು ನಾವು ನೋಡಿದ್ದೇವಲ್ಲ, ಈಗ ಅಷ್ಟು ಜನ ಹೋಗ್ತಿರ್ತಾರೆ, ಒಬ್ಬ ಎಲ್ಲರೂ ಒಂದೇ ರೀತಿ ನಡೆಯೋದೇ ಇಲ್ಲ, ಏನೋ ಒಂದು ಡಿಫರೆನ್ಸ್ ಇದ್ದೇ ಇರುತ್ತೆ. ನೋಡಿದ ತಕ್ಷಣ ವ್ಯತ್ಯಾಸ ತಕ್ಷಣ ಗೊತ್ತಾಗಬೇಕು. ಅಷ್ಟು ಜನ ಮಾತಿದ್ದಾರೆ, ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದ್ರೆ ಸೈನ್ಸ್ ಫೇಲ್ ಆಗಬೇಕು. ಅಷ್ಟು ವೆರೈಟಿ, ಮತ್ತೆ ಅಷ್ಟು ಫೇಸ್ಗಳಿದ್ದಾವೆ, ಎಲ್ಲ ಫೇಸ್ ಒಂದೇ ರೀತಿ ಇಲ್ಲೇ ಇಲ್ಲ. ಏನೋ ಅದೇ ಕಣ್ಣು ಅದೇ ಎಷ್ಟು ಇರಬೇಕು, ಎರಡು ಕಣ್ಣು ಒಂದು ಮೂಗು ಒಂದು ಬಾಯಿ ಎರಡು ಕಿವಿ, ಇಷ್ಟೆಲ್ಲ ಅಡ್ಜಸ್ಟ್ ಮಾಡಬೇಕಲ್ಲ. ಜಾಸ್ತಿ ಸ್ಕೋಪ್ ಇಲ್ಲ. ಪರಮಾತ್ಮ ಹಾಗೆ ಅಡ್ಜಸ್ಟ್ ಮಾಡಿದ್ದಾನೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಪ್ರತಿಯೊಬ್ಬರು ಜೀವ 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 ಭೇದ ಅಂತ ಇದ್ರೆ ದೃಷ್ಟಾಂತನೇ ಬೇಕಿಲ್ಲ. ಇಷ್ಟು ಬಾಡಿಗಳಲ್ಲಿ ಇಷ್ಟು ವ್ಯತ್ಯಾಸ ಪರಮಾತ್ಮ ತೋರಿಸ್ತಾನೆ ಅಂದ್ರೆ ಎಂಥ ವೈಶಿಷ್ಟ್ಯ ಇದು. ಈ ಸ್ಕೂಟರ್ ಕಂಪನಿ ಮಾಡಿದ ಒಂದೇ ರೀತಿ ಇರ್ತಾರೆ, ವ್ಯತ್ಯಾಸ ಗೊತ್ತು, ನಂಬರ್ ಹಾಕಿದವರು ಗೊತ್ತಾಗೋದೇ ಇಲ್ಲ. ಇಲ್ಲಿ ಯಾವ ನಂಬರ್ ಹಾಕಬೇಕಾಗಿಲ್ಲ, ವಾಯ್ಸ್ ಡಿಫರೆಂಟ್, ನಡಿಗೆ ಡಿಫರೆಂಟ್, ಮಾತುಗಳು ಡಿಫರೆಂಟ್, ಟೋನ್ ಡಿಫರೆಂಟ್, ಎಷ್ಟು ವ್ಯತ್ಯಾಸಗಳು ಉಂಟು. ಇದೆಲ್ಲ ಎಲ್ಲಿಂದ ಬಂತು ಅಂದ್ರೆ ಆಚಾರ್ಯ ಹೇಳ್ತಾರೆ ಅದು ಸೂಪರ್ ಸೈನ್ಸ್, ಅದು ಜೀವ ಜೀವರಲ್ಲಿ ಭೇದ ಇದೆ. ಆ ಭೇದ ಶರ್ಟ್ ಯಾವುದೇ ಇಲ್ಲಿ ಹಾಕೊಂಡ ತಕ್ಷಣ ಅವ್ರಿಗೆ ತಕ್ಕಂತೆ ಕಾಣುತ್ತದೆ. ದೇಹ ಯಾವುದೇ ಇದ್ರೂ ಕೂಡ ದೇಹ ಯಾವ್ದಕ್ಕೆ ತಕ್ಕಂತೆ ಇರಬೇಕದು, ಜೀವ ತಕ್ಕಂತೆ ಇರುತ್ತೆ. ಈ ಬಟ್ಟೆಗಳನ್ನ ದೇಹಕ್ಕೆ ತಕ್ಕಂತೆ ಬಟ್ಟೆ ಹಾಗೆ ಮ್ಯಾಚ್ ಆಗಬೇಕು, ಜೀವಕ್ಕೆ ತಕ್ಕಂತೆ ದೇಹ ಕೊಟ್ಟಿರ್ತಾನೆ ಪರಮಾತ್ಮ. ಸೊ ದೇಹಗಳು ಡಿಫರೆಂಟ್ ಅಂದ್ರೆ ಜೀವ ಡಿಫರೆಂಟ್ ಅಂತ ಅರ್ಥ. ದೇಹಗಳು ಡಿಫರೆಂಟು, ಜೀವರು ಡಿಫರೆಂಟ್ ಆಗಿರಲೇಬೇಕು. ಅದನ್ನೇ ಜೀವ ಜೀವ ಭೇದ ಅಂತ ಕರೆದಿ. ಅದನ್ನು ಸೂಚನೆ ಮಾಡಲಿಕ್ಕೆ ಪ್ರತಿಯೊಂದು ಹಂತದಲ್ಲೂ ಅವಕಾಶ ಇದೆ. ದ್ವಾತ್ಯಂಶ ಲಕ್ಷಣಗಳಲ್ಲಿ ಅದು ವಿವರಗಳನ್ನೆಲ್ಲ ಕೊಡ್ತಾರೆ ಚಕ್ರಶಾಸ್ತ್ರದಲ್ಲಿ. ಅದನ್ನ ಗುರುತಿಸಲಿಕ್ಕೆ ಒಂದು ಒಳ್ಳೆ ಯೋಗ. ಗಾಂಧಾರಿ ಹೇಳ್ತಾಳೆ, ತೀರ್ಮಾನ ಮಾಡಿಲ್ಲಂತೆ. ದ್ರೌಪದಿ ಬಂದು ನಮಸ್ಕಾರ ಮಾಡ್ತಾ ಇದ್ದಾಳೆ ಗಾಂಧಾರಿ. ಗಾಂಧಾರಿಯ ಕ್ಷಣದಲ್ಲಿ ಅಂದ್ಕೊಂಡ್ಲಂತೆ, ದ್ರೌಪದೀತು ಆತ್ಮಪುತ್ರಾಣಾಂ ಮೃತ್ಯುರೇವೇ ತವನ್ಯತ. ಹೀಗೆ ಬಂದಿರೋದು ಮನೆಗೆ ಸೊಸೆಯಾಗಿ ಬಂದಿಲ್ಲ, ನನ್ನ ಮಕ್ಕಳಿಗೆಲ್ಲ ಸಾವಾಗಿ ಬಂದಿದ್ದಾಳೆ ಅಂತ ತಿಳ್ಕೊಂಡ. ಎಷ್ಟು ಯೋಚನೆ ಮಾಡಿದ್ದಾಳೆ ಗಾಂಧಾರಿ. ಅದೇನು ಅಂದ್ರೆ ಹೇಳುತ್ತಾರೆ, ಕೃಷ್ಣ ತ್ರಿಲೋಕ ವನಿತಾ ಅಧಿಕ ರೂಪಸಾರ. ಈ ದ್ರೌಪದಿ ಅಂತ ಸುಂದರಿ ಇಲ್ಲ, ನನ್ನ ಮಕ್ಕಳು ದುರ್ಯೋಧನಾದಿಗಳಂತ ಕಾಮುಕರಿಲ್ಲ, ಅವರೆಲ್ಲ ಇವಳ ಮೇಲೆ ಕಣ್ಣು ಹಾಕೇ ಹಾಕ್ತಾರೆ, ಭೀಮನಂತ ಸಮರ್ಥನಿಲ್ಲ. ಯಾವಾಗ ಇವರ ಕಣ್ಣು ದ್ರೌಪದಿ ಮೇಲೆ ಬೀಳುತ್ತೋ, ಭೀಮನ ಕಣ್ಣು ಇವರ ಮೇಲೆ ಬೀಳುತ್ತೆ, ಅಲ್ಲಿಗೆ ಅವ್ರ ಕಥೆ ಮುಗಿಯುತ್ತೆ. ಇಡೀ ಮಹಾಭಾರತ ಅನ್ಕೊಂಡ್ಬಿಟ್ಲಂತಾಗಲೇ, ಮುಂದೇನಾಗುತ್ತೆ ಎಲ್ಲ ಗೊತ್ತಾಯ್ತು ಅಂತ ಗಾಂಧಾರಿ. ನಡೆದಿದ್ದಷ್ಟೇನೆ ಅಂದ್ರೆ ದ್ರೌಪದಿ ನಿಮಿತ್ತದಿಂದ ಕುರುಕ್ಷೇತ್ರಕ್ಕೆ ನಾಂದಿ ಹಾಡದಂತೆ ಆಯ್ಕೆ. ಇದೆಲ್ಲ ಅಂದ್ಕೊಂಡು ಭಾರಿ ವ್ಯಥೆ ಪಡ್ತಾಳೆ. ಆದ್ರೆ ಗಾಂಧಾರಿ ತುಂಬಾ ಒಳ್ಳೆಯವಳು, ಅವನು ತೀರ್ಮಾನ ಮಾಡಿಲ್ಲಂತೆ. ಕುಂತಿಯನ್ನು ಕರೀತಾಳೆ, ಕುಂತಿ ನೋಡಮ್ಮ ವಿಷಯ ಹೇಳ್ಬಿಡ್ತೇನೆ, ಇರೋ ವಿಷಯನ. ದ್ರೌಪದಿ ಬಗ್ಗೆ ಭಾರಿ ಒಳ್ಳೆ ರೀತಿ ನಡ್ಕೋತಾಳೆ ಗಾಂಧಾರಿ, ಕೆಟ್ಟ ನಡ್ಕೊಳ್ಳೋದಿಲ್ಲ, ವಸ್ತುಸ್ಥಿತಿ ಅರ್ಥ ಮಾಡ್ಕೋತಾಳೆ ಹೊರತು ಅವಳಿಗೆ ದ್ವೇಷ ಇಲ್ಲ ದ್ರೌಪದಿಯ ಮೇಲೆ. ಹೇಳ್ತಾಳೆ, ನೋಡಮ್ಮ ನನ್ನ ಮಗ ಭಾರಿ ದುಷ್ಟ, ಭೀಮಾದಿಭೇಮಿ ನಿಜ ಪುತ್ರಕ ದುರ್ವಿನೀತ್ಯ. ಬಹುಶಃ ಒಬ್ಬ ಸ್ವಂತ ತಾಯಿ ತನ್ನ ಮಗನ ಬಗ್ಗೆ ಅಂತ ಮಾತಾಡಿದ್ದು ದಾಖಲೆ ಇದುವುದು. ಹೆತ್ತವರಿಗೆ ಅಗ್ನ ಮುದ್ದು ಅಂತ ಒಂದು ಗಾದೆ ಮಾತು ಸಾಮಾನ್ಯ. ಆದ್ರೆ ದುರ್ಯೋಧನ ತನ್ನ ಹೆತ್ತ ತಾಯಿಗೂ ಮುದ್ದಾಗಲೇ ಇಲ್ಲ ಅವನು, ಇದು ಆಶ್ಚರ್ಯ. ಅವ್ರು ಹೇಳಿಬಿಡ್ತಾಳೆ, ಭಾರಿ ದುಷ್ಟ ಇವನು, ಭೀಮನಿಂದ ನನಗೆ ಭಯ ಇದೆ, ನಿಜ ಪುತ್ರಕ ದುರ್ವಿನೀತ್ಯ. ಅದಕ್ಕೆ ನೀನು ನಮ್ಮ ಜೊತೆ ಒಟ್ಟಾಗಿ ವಾಸ ಮಾಡೋದು ಬೇಡ, ಈ ಪ್ರತ್ಯೇಕ ವಾಸ ಮಾಡಿ ಅಂತ ಅವತ್ತೇ ಬೇರೆ ಕಲಿಸಿಬಿಟ್ಲು. ಪ್ರತ್ಯೇಕ ವಾಸ ಮಾಡಿ, ಅದರಿಂದ ನನ್ನ ಮಗ ಉಳಿತಾನೆ ಅಂತೇನೋ ಅಲ್ಲ, ಸದ್ಯಕ್ಕಂತೂ ಸಾವ ಉಳಿಬಹುದಷ್ಟೇ, ಸದ್ಯಕ್ಕಂತೂ ಉಳಿಬಹುದೇ ಹೊರತು ಮುಂದೆ ಅವ ಸಾಯೋ ತಪ್ಪಿದ್ದಲ್ಲ ಅಂತ ತಿಳ್ಕೊಂಡು ಕುಂತಿ ಹೇಳಿದಾಗ ಕುಂತಿ ಒಪ್ಕೊಂಡ್ಲಂತೆ. ಅವತ್ತಿನಿಂದ ಅವರು ಬೇರೆ ಬೇರೆ ಮನೆ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೇಗೂ ಪಾಂಡವರಾಜನ ಮನೆ ಇತ್ತು, ಸುಮ್ಮನೆ ಹೋಗಿದ್ದವ್ರೆ ಅಲ್ಲೇ ಇರ್ಲಕ್ಕೆ ಶುರುವಾದ. ಪಾಂಡವರಾಜನ ಅವರ ವಾಸ, ಧೃತರಾಷ್ಟ್ರನಲ್ಲಿ ಇವರ ವಾಸ. ಅವರ ವಾಸ ಅಂತ ಹೇಳಿದರೆ ಕುರುಕ್ಷೇತ್ರದಲ್ಲಿ ಸೇರಿದರೆ ಯುದ್ಧ, ಹೊರಗೆ ಮಾಡಿದ್ರು ಒಳಗೆ ಯುದ್ಧ ಮಾಡ್ತಿದ್ರು ಅಷ್ಟೇ, ಕಂಡ್ರೆ ಆಗ್ತಿರಲಿಲ್ಲ. ಪಾಂಡವರು ಸಹಜವಾಗಿ ಒಳ್ಳೆಯವರಾಗಿದ್ದು, ಇವರು ಸಹಜವಾಗಿ ದುಷ್ಟರಾಗಿದ್ದು ಸರಿಯಾಗಿ ಸೇರ್ಕೊಂಡು ಬಿಡುತ್ತೆ. ಈ ರೀತಿ ಯುದ್ಧ ಕೆದರಿರುತ್ತಾರೆ. ಅಂತ ಒಂದು ಪ್ರಸಂಗ ಬಂದಾಗ ಖಂಡಿತವಾಗಿ ಕೂಡ ದುಷ್ಟರ ಸಹವಾಸ ಒಳ್ಳೆಯವರನ್ನು ಕೆಟ್ಟದ್ದು ಮಾಡುತ್ತೆ. ಇಲ್ಲ ಒಳ್ಳೆಯವರು ಅವರನ್ನು ಹೊಡೆದು ಗೆಲ್ಲಬೇಕು, ಒಂದು ಇಲ್ಲದೆ ಹೋದರೆ ದುಷ್ಟರ ರೀತಿ ನೀತಿಗಳಲ್ಲಿ ದುಷ್ಟರ ಪರಾಜಯ ಆಗಬೇಕು, ಒಂದು ಅನೇಕರಿಗೆ ಜೊತೆಗಿದ್ದರೆ ಏನಾಗುತ್ತೆ ಅನ್ನೋದು ಅರ್ಥ ಗೊತ್ತಾಗೋದಿಲ್ಲ. ಈ ಸಂಘದ ಒಂದು ಮಹತ್ವ ಭಾರಿ ದೊಡ್ಡದು. ಭೀಷ್ಮದ್ರೋಣಾದಿಗಳಿಗೆ ಅಂಥ ಸಂಘ ಉಂಟಾಗಿತ್ತು. ಅಡಿಗೆಯವರಿಗೆ ಕೇಳಿಬೇಕಾದ್ರೆ ಶಾವಿಗೆಗಿಂತ ರವಿ ತಂದಿರ್ತಾರೆ, ಶಾವಿಗೆಗಿಂತ ರವಿ ತಂದಿರ್ತಾರೆ, ಅದ್ರ ಪಕ್ಕದಲ್ಲಿ ಹಿಂಗೋ ಏನಾದ್ರು ಇಟ್ಟುಬಿಟ್ರೆ ಶಾವಿಗೆ ಬರೋದಿಲ್ಲ ಮಾಡ್ಲಿಕ್ಕೆ, ಇದು ಆಶ್ಚರ್ಯ ಗೊತ್ತಾಗಲ್ಲ. ಜನ ಗೊತ್ತೇ ಅಲ್ಲಿಂದ ತಂದ್ಬಿಡ್ತಾರೆ, ಅದರಿಂದ ಅದು ಅರ್ಥನೇ ಆಗೋದಿಲ್ಲ. ಆ ಅಡಿಗೆಯವರು ಹೇಳ್ತಾರೆ, ಗಂಡಿಗೆ ಮಾಡಬೇಕು ಶಾವಿಗೆ ಮಾಡಬೇಕು ಅಂತಿದ್ರೆ ಆ ರೀತಿನೇ ಬೇರೆ. ಅದು ಎಲ್ಲ ರೀತಿ ರವಿ ಮಾಡಿದ್ರೆ ರವಿಯಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ, ಸ್ಪೆಷಲ್ ರವಿ ಆಗಬೇಕು. ಅದ್ರ ಜೊತೆಗೆ ಹಿಂಗು ಹಿಂಗು ಏನಾದ್ರು ವಾಸನೆ ಬಂತು ಅಂದ್ರೆ ಎಷ್ಟು ಅದು ಯಾರು ಹೇಳ್ಕೊಡ್ತಾರೆ, ಹಿಂಗಿದೆ ಪಕ್ಕದಲ್ಲಿ ಹುಷಾರಾಗಿರುತ್ತೆ ಏನು ಹೇಳ್ಕೊಡೋದಿಲ್ಲ. ಆ ಸಾಹಸ ಹಾಗೆ ಮಾಡುತ್ತಂತೆ, ಈರುಳ್ಳಿ ಬೆಳ್ಳುಳ್ಳಿ ದೊರೆತು ಗೋವಿಂದ, ಏನ್ ಮಾಡಿದ್ರು ಬರೋದಿಲ್ಲ. ಇವತ್ತು ನಮ್ಗೆ ಈಗ ಅನಿಸ್ತದೆ ಹೊರಗೆ ಟಚ್ ಆದ್ರೇನೆ ಅದ್ರ ಕ್ವಾಲಿಟಿ ಕೆಟ್ಟ ಹೋಗಿಬಿಡುತ್ತೆ, ಇನ್ನು ನಾವೇ ತಿಂದ್ರೆ ಹೇಗಿರ್ಬೇಕು ಲೆಕ್ಕ ಹಾಕಿ. ದುಷ್ಟ ಪದಾರ್ಥಗಳನ್ನು ನಾವೇ ತಿಂದ್ರೆ ನಾವು ಹೊಟ್ಟೆ ಏನಾಗಬೇಕು, ಅದರಿಂದ ತಲೆ ಏನಾಗಬೇಕು ಅಂತ ಹೇಳೋದಕ್ಕೆ ಒಳ್ಳೆ ಸ್ಪಷ್ಟವಾದ ದೃಷ್ಟಾಂತ ಅದು. ಬಂದು ಇವತ್ತು ನೋಡಿ, ಮಾವಿನಣ್ಣು ನೂರಾರು ಮಾವಿನಣ್ಣು ಇರುತ್ತೆ, ನಾಲ್ಕು ಕೊಳೆತ್ ಮಾವಿನಣ್ಣು ಇಟ್ಟುಬಿಡಿ, ಈ ಮಾವಿನಣ್ಣು ಒಳ್ಳೆಯವಾಗೋದಿಲ್ಲ, ಅವೆಲ್ಲ ಕೊಳೆಯಲು ಶುರುವಾಗುತ್ತೆ. ಇದರಿಂದ ಬಲುಬೇಗ ಅವೆಲ್ಲ ಕೊಳೆಯುತ್ತೆ. ಅದು ದುಷ್ಟ ಶಕ್ತಿಗಳಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ಒಂದೆರಡು ಕೊಳೆತ ಮಾವಿನ ನೂರಾರು ಕೊಳೆತ ಒಳ್ಳೆ ಹಣ್ಣು ಕೆಡಿಸಿಬಿಡುತ್ತೆ. ಅದಕ್ಕೆ ಒಬ್ಬಿಬ್ಬ ದುಷ್ಟ ಸಾಕು ಹಾಳು ಮಾಡಬೇಕಾದ್ರೆ. ಇಡೀ ಜಗತ್ತನ್ನು ಹಾಳು ಮಾಡಲಿಕ್ಕೆ ನಾಲ್ಕಾರು ಜನ ದೊಡ್ಡ ದುಷ್ಟರಿದ್ದರೆ ಸಾಕು. ದುರ್ಯೋಧನ ಭೀಷ್ಮದ್ರೋಣಾದಿಗಳನ್ನು ಹಾಳು ಮಾಡಿದ್ದಾನೆ, ಪಾಂಡವರು ಹಾಳು ಮಾಡೋ ಶಕ್ತಿ ಅವರಿಗಿಲ್ಲ. ಸ್ವರೂಪತ ಅಷ್ಟು ದೊಡ್ಡವರಾಗಿರೋದು ಒಂದು ಕಾರಣ, ಸತಿ ಭೀಮಸೇನ ಮಧ್ಯೆ ಇರೋದನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಆಕಣಾಷ್ಟ ಸಮಾಂತ ವಾಯುದೇವರ ಹೆಸರು, ಆಲ್ ಪ್ರೂಫ್ ಅವರು. ಯಾರೇ ಏನು ಮಾಡಿದ್ರು ಏನೂ ಆಗದೆ ಇರತಕ್ಕಂಥ ವ್ಯಕ್ತಿ ಜೀವಕೋಟಿಯಲ್ಲಿ ರುಜುಗಳು ಮಾತ್ರ. ಅದರಲ್ಲೂ ವಾಯುದೇವರು ಭೀಮಸೇನಾಗಿ ಅವತಾರ ಮಾಡಿದ್ದಾರೆ, ಏನೂ ಮಾಡಲಿಕ್ಕಾಗಲಿಲ್ಲ. ಇನ್ನು ಕೃಷ್ಣ ಅಂತ ಸರ್ವೋತ್ತಮ, ಅವರ ಪೂರ್ಣ ರಕ್ಷಣೆ ಯಾವಾಗಲೂ ಪಾಂಡವರ ಮೇಲೆ ಇದೆ, ವಾಸ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಪಾಂಡವರು ಹೇಗೆ ಸಂಸಾರ ಮಾಡಿದರು ಮುಂದಿನ ಪ್ರಶ್ನೆ. ಇಷ್ಟೊತ್ತು ನಾವು ಒಂದು ಗೊಂದಲ ಪಾರಾದ್ವಿ, ಹೇಗೆ ಮದುವೆ ಆಯಿತು ಅಂತ ಸಮಸ್ಯೆ ಇತ್ತು. ಒಬ್ಬ ಹೆಣ್ಣಿಗೆ 5 ಜನ ಗಂಡಂದ್ರೆ ಹೇಗೆ ಸಾಧ್ಯ, ಅದಕ್ಕೆ ಉತ್ತರ ಕೊಟ್ಟಾಯ್ತು. ಅದು 5 ಜನ ಗಂಡಂದರಿಗೆ ಒಬ್ಬ ಹೆಣ್ಣಿನ ಮದುವೆ ಅಲ್ಲ, ಲೋಕದ ಕಣ್ಣಿಗೆ ಹಾಕಿ ಕಾಣಿಸ್ತೇ ಹೊರತು ವಸ್ತುಸ್ಥಿತಿಯಲ್ಲಿ ಒಬ್ಬ ಹೆಣ್ಣಿಗೆ ಒಬ್ಬೇ ಗಂಡನೊಂದಿಗೆ ಮದುವೆ ಅಂತ ಎಲ್ಲ ಉತ್ತರ ನೋಡಿ ಆಗಿದೆ ನಾವೇ. ಈ ಮುಂದಿನ ಸಮಸ್ಯೆ, ಅವ್ರು ಹೇಗೆ ಜೀವನ ಮಾಡ್ತಿದ್ರು ಮುಂದೆ, ಮದುವೆ ಏನಾಯ್ತು ಸರಿನೇ, ಹೇಗೆ ಬದುಕ್ತಾ ಇದ್ರು, ನಿತ್ಯ ಸಂಸಾರ ಹೇಗಿತ್ತು ಅವರಿಗೆ, ಈ ಪ್ರಶ್ನೆನ ಆಧುನಿಕರು ಯೋಚನೆ ಕೂಡ ಮಾಡಿಲ್ಲ. ಮಹಾಭಾರತ ಎಂಥ ಉತ್ತರ ಕೊಡ್ತಾ ಇದೆ ಗೊತ್ತಾ? ಅದಕ್ಕೆ ಪಾಂಡವರ ಜೀವನದ ರೀತಿ, ದ್ರೌಪದಿಯ ಜೊತೆಗೆ ಸಂಸಾರ ಮಾಡಿದ ರೀತಿ, ಜಗತ್ತಿನಲ್ಲಿ ಅದೊಂದೇ ಒಂದು ಪ್ರಸಂಗ. ಅಂಥ ಮದುವೆ ಮತ್ತೆ ನಡೀಲಿಲ್ಲ, ಅಂಥ ಸಂಸಾರನು ಮತ್ತೆ ನಡೀಲಿಲ್ಲ, ಅಂತ ಅದ್ಭುತವಾದ ರೀತಿಯ ಸಂಸಾರ ಮಾಡ್ತಾ ಇದ್ದಾರಂತೆ. ಅದು ನಡೆದಿದ್ದು ಇಷ್ಟು. ದ್ರೌಪದಿ ಧರ್ಮರಾಜ ಜೊತೆಯಾಗಿ ಸಂಸಾರ ಮಾಡ್ತಿರಬೇಕಾದ್ರೆ ದ್ರೌಪದಿ ದೇಹದೊಳಗೆ ಸಾಕ್ಷಾತ್ ಶ್ಯಾಮಲಾದೇವಿ ಇದ್ದಾಳೆ. ಇದು ಯಮಧರ್ಮ ತಾನೆ, ಶ್ಯಾಮಲಾದೇವಿ ಇದ್ದಾಳೆ ಅಲ್ಲಿ ಸಾಕ್ಷಾತ್ ಯಮಧರ್ಮ, ಈಕೆ ಶ್ಯಾಮಲಾದೇವಿ. ಅವರಿಬ್ಬರ ಮಧ್ಯ ದಾಂಪತ್ಯ, ಉಳಿದ ಸ್ತ್ರೀಯರು ಯಾರು ಅಲ್ಲಿಲ್ಲ. ಈಗ ದಾಂಪತ್ಯದ ಕಾಲಕ್ಕೆ ಉಳಿದ ಸ್ತ್ರೀಯರು ಯಾರೂ ಇಲ್ಲ, ಆದರೆ ಇಲ್ಲಿ ಯಮ, ಅಲ್ಲಿ ಇವರು ಅಷ್ಟೇ. ಅವರು ಅರ್ಜುನ ದ್ರೌಪದಿ ಸಂಸಾರ ಮಾಡಬೇಕಾದ್ರೆ ಅಲ್ಲಿ ಅರ್ಜುನ ಇಂದ್ರ, ಇಲ್ಲಿ ಶಚಿದೇವಿ ಮಾತ್ರ, ಉಳಿದ ದೇವತೆಗಳು ಯಾರೂ ಇಲ್ಲ. ಅದೇ ರೀತಿಯಲ್ಲಿ ನಕುಲ ಸಹದೇವರಿದ್ದ ಕಾಲಕ್ಕೆ ಅಲ್ಲಿ ಉಷಾದೇವಿ ಉಷಾದೇವಿ, ಅಲ್ಲಿ ಅಶ್ವಿನಿ ದೇವತೆಗಳು, ಈ ರೀತಿ ಉಳಿದ ದೇವತೆಗಳಲ್ಲಿಲ್ಲ. ಇಂಥ ಒಂದು ವಿಚಿತ್ರವಾದ ರೀತಿಯ ಸಂಸಾರ ಮಾಡಿದ್ದರಿಂದ ಹೇಗೆ ಬದುಕಿದ್ರು ಅಂದರೆ, ಅವರ ಜೀವನದಲ್ಲಿ ಮದುವೆಯಲ್ಲಿ ಹೇಗೆ ದೋಷ ಬರಲಿಲ್ವೋ, ಸಂಸಾರದಲ್ಲೂ ದೋಷ ಬರಲೇ ಇಲ್ಲ. ಅವರು ಕೇವಲ ಸ್ವಸ್ತ್ರೀ ಸಮೇತ ವಾಸ ಮಾಡಿದರೆ ಹೊರತು ಬೇರೆ ರೀತಿ ಆಗಲಿಲ್ಲ. ಅದರ ಬಗ್ಗೆ ತುಂಬಾ ವಿಚಾರಗಳನ್ನು ಹೇಳುತ್ತಾರೆ. ಅದು ಹೇಗೆ ಸಾಧ್ಯವಾಗ್ತಿತ್ತು? ದೇಹ ಅದೇನೆ, ಅದೇ ದೇಹದೊಳಗೆ ಒಬ್ಬರೇ ಮಾತ್ರ ಹೇಗಿರ್ತಿದ್ರು ಅಂತ, ಶಿಷ್ಯರು ಹೇಗಿದ್ರು ಅಂತ ಅರ್ಥವಾಯಿತು. ಆ ಕಾಲಕ್ಕೆ ಒಬ್ಬರೇ ಇರ್ತಿದ್ರು ಅಂತ ಹೇಗೆ ಹೇಳಬೇಕು ಅಂದ್ರೆ, ಅದರ ದೊಡ್ಡ ಯೋಗ ಶಕ್ತಿ ಅಂತ ಕರೆದಿತ್ತು. ದ್ರೌಪದಿ ದೇಹದೊಳಗೆ ವಿಚಿತ್ರವಾದಂತಹ ಭಾರತೀಯ ಸನ್ನಿಧಾನದಿಂದಾಗಿ ಅವರಿಗೆ ಸಾಮರ್ಥ್ಯ ಬರ್ತಾ ಇತ್ತು. ಅದು ಓವರ್ ನೈಟ್ ಬಂದ ಸಾಮರ್ಥ್ಯವಲ್ಲ, ತಪಸ್ಸು ಸಾವಿರ ಸಾವಿರ ವರ್ಷಗಳ ತಪಸ್ಸಿನ ಫಲವಾಗಿ ಅಂತ ಸಿದ್ಧಿಯನ್ನು ಪಡೆದಿತ್ತು. ಇಲ್ಲಿ ಇನ್ನೊಂದು ಸಮಸ್ಯೆನೂ ಬರುತ್ತೆ. ಈ ರೀತಿಯಾಗಿ ಆಯಾ ಸ್ತ್ರೀಯರನ್ನು ತಾನೇ ಅಲ್ಲಿಟ್ಟು ಆ ದೇಹದಲ್ಲಿ ಇಟ್ಟುಬಿಟ್ಟು ಅವರಿಗೆ ತಮ್ಮ ತಮ್ಮ ಪತಿಯ ಸಂಯೋಗ ಮಾತ್ರ ಆಗತಕ್ಕಂಥ ಸಾಮರ್ಥ್ಯ ಕೊಡಬೇಕಾದ್ರೆ ಸಾಮಾನ್ಯರೇ ಸಾಧ್ಯ ಇಲ್ಲ. ಬರೀ ಆ ಸ್ತ್ರೀ ಇದ್ರೆ ಆಗ್ತಿರಲಿಲ್ಲ. ಅದಕ್ಕೆ ಭಾರತೀ ದೇವಿ ಯಾವಾಗಲೂ ಇರ್ತಿದ್ರಂತ ದೇಹದೊಳಗೆ, ಕಾಮನ್ ಭಾರತೀ ದೇವಿ ಯಾವಾಗಲೂ ಇರ್ತಿದ್ರು. ಶಚಿ ಇದ್ದಾಗಲೂ ಭಾರತಿ ಇರ್ತಿದ್ರು, ಶ್ಯಾಮಲ ಇದ್ದಾಗಲೂ ಭಾರತಿ ಇರ್ತಿದ್ರು, ಉಳಿದವರಿದ್ರು ಭಾರತಿ ಇರ್ತಿದ್ರು. ಬಸ್ ನಲ್ಲಿ ಪ್ಯಾಸೆಂಜರ್ ಒಬ್ಬನೇ ಇರಲಿ, ಡ್ರೈವರ್ ಇರಲೇ ಬೇಕಲ್ಲ. ಆ ಟೈಪ್ 100 ಜನ ಇದ್ರು ಅಷ್ಟೇ, ಒಬ್ಬ ಜನ ಇದ್ರೆ ಒಬ್ಬರೇ ಇದ್ರೆ ನೀರು ಬಿಟ್ಕೊಂಡು ಏನ್ರ ಗತಿಯಾಗಬೇಕು? ಈ ಮತ್ತೆ ಸಾಧ್ಯ ಇಲ್ಲ. ಅವ್ರು ಒಬ್ಬರಿಗೋಸ್ಕರ ಡ್ರೈವರ್ ಆಗಬೇಕು. ಭಾರತೀ ದೇವಿ ಹಾಗೇ ಕೂತಿದ್ದಾರೆ ಪ್ರತಿ ಕಾಲಕ್ಕೂ. ಆದ್ರಿಂದಾನೆ ಭೀಮ ದ್ರೌಪದಿಯರಿದ್ದ ಕಾಲಕ್ಕೆ ಭೀಮ ಸಾಕ್ಷಾತ್ ವಾಯುದೇವರು, ಇಲ್ಲಿ ಭಾರತೀ ದೇವಿ. ಅಷ್ಟೇ ಅಲ್ಲ, ಧರ್ಮರಾಜ ಅರ್ಜುನ ಯಾರೇ ಸಂಸಾರ ಮಾಡಬೇಕಾದರೂ ಕೂಡ ಆ ಕಾಲಕ್ಕೆ ಭಾರತೀ ದೇವಿ ಯಾವಾಗಲೂ ಇರ್ತಿದ್ದರಿಂದ ಭೀಮ ವಾಯುದೇವರು ಏನ್ ಮಾಡ್ತಿದ್ರಂತೆ, ಉಳಿದ 4 ಜನದಲ್ಲಿ ಯಾವಾಗಲೂ ಆವೇಶವನ್ನು ಇಡ್ತಿದ್ರು. ವಾಯುದೇವರು ಎಲ್ಲರಲ್ಲೂ ಆವೇಶ ಇಟ್ಟಿದ್ರಿಂದ ಆಗ ಬರೀ ದ್ರೌಪದಿ ಅಲ್ಲ, ಭಾರತಿ ಪ್ಲಸ್ ಶಚಿ ಇಲ್ಲಿ ಅರ್ಜುನ, ಭಾರತಿ ಪ್ಲಸ್ ಶ್ಯಾಮಲ ಇಲ್ಲಿ ಧರ್ಮರಾಜ, ಭೀಮ ಭಾರತಿ ಆಗ ಮಾತ್ರ ಬೇರೆ ಯಾರೂ ಇಲ್ಲ. ಕೇವಲ ಭಾರತಿ, ಇದು ಕೇವಲ ವಾಯುದೇವರು. ಆ ರೀತಿಯಾಗಿ ಸಂಸಾರ ನಡೀತು. ಇನ್ನು ಯೋಚನೆ ಮಾಡಿದರೆ ನಮಗೆ ನಿಜವಾಗಲೂ ಪರಮಾಶ್ಚರ್ಯವಾಗಬೇಕು. ಅದಕ್ಕೆ ಹೇಳಿದ್ದಾರೆ ವಾಯುದೇವರು 5 ಜನ ಪಾಂಡವರಲ್ಲೂ ಕೂಡ ಸನ್ನಿಹಿತರಾಗಿದ್ದಾರೆ. ಭೀಮಸೇನ ಸಾಕ್ಷಾತ್ ವಾಯುದೇವರಾದರೆ ಉಳಿದ 4 ಜನಗಳಲ್ಲಿ ವಾಯುದೇವರ ಆವೇಶ ಇದೆ. ಧರ್ಮರಾಜನಲ್ಲಿ ಸೌಮ್ಯನಾಮಕರಾಗಿ ವಾಯುದೇವರಿದ್ದಾರೆ, ಅರ್ಜುನನಲ್ಲಿ ವೀರನಾಮಕರಾಗಿ ವಾಯುದೇವರಿದ್ದಾರೆ, ನಕುಲನಲ್ಲಿ ಶೃಂಗಾರ ರೂಪದ ವಾಯುದೇವರಿದ್ದಾರೆ, ಸಹದೇವನಲ್ಲಿ ಸುನೀತಿ ರೂಪದ ವಾಯುದೇವರಿದ್ದಾರೆ. ಆದ್ರಿಂದಾನೆ ಧರ್ಮರಾಜ ತುಂಬಾ ಸೌಮ್ಯನಾಗಿಬಿಟ್ಟ. ಯಾತಕ್ಕೆ ಗೊತ್ತೇನು ತುಂಬಾ ಸೌಮ್ಯ ಕಾರಣ ಅಂದ್ರೆ, ಒಳಗೆ ಸೌಮ್ಯನಾಮಕ ವಾಯುದೇವರಿದ್ದಾರೆ, ಸಾಫ್ಟ್ ಆಗಿಬಿಟ್ಟ. ಆಕ್ಚುಲಿ ಭಾರಿ ಕ್ರೂಯಲ್ ಆಗಿರ್ಬೇಕಾಗಿತ್ತ. ಯಮದೇವರು ಅಂದ್ರೆ ಗೊತ್ತಲ್ಲ, ಯಮಭಟ್ರೆ ಹೇಗಿದ್ದಾಗ ಯಮದೇವರು ಹೇಗಿರಬೇಕು. ಆದ್ರೆ ಭಾರಿ ಬೈಲ್ಡ್ ಅಂದ್ರೆ ಬಹುಶಃ ಬೈಲ್ಡೆಸ್ಟ್ ಪರ್ಸನ್ ಅದು. ಇವತ್ತು ಜಗತ್ತನ್ನಾಡಿದ ರಾಜರಲ್ಲಿ ಧರ್ಮರಾಜ ಅಂದ್ರೆ ಭಾರಿ ಮೃದು. ಕಾರಣ ಸೌಮ್ಯನಾಮಕ ವಾಯುದೇವರಲ್ಲಿದ್ದಾರೆ. ಏನು ಇಷ್ಟು ಕಹಿ ಇದೆ ಅಂದ್ರೆ, ಹುಚ್ಚಬಟ್ಟು ಸಕ್ಕರೆ ಹಾಕಿದೀವಿ ಅಂತಾರಲ್ಲ ಹಾಗೆ, ಆ ಕಹಿ ಎಲ್ಲ ಎಲ್ಲೋಯ್ತು ಸಕ್ಕರೆ ಹಾಕಿದ್ದಕ್ಕೆ ಹೊರಟೋಯ್ತು, ಆ ಹುಳಿ ಎಲ್ಲ ಎಲ್ಲೋಯ್ತು ಸಕ್ಕರೆ ಹಾಕಿದ್ದಕ್ಕೆ ಹೊರಟೋಯ್ತು. ಅದು ಭೀಮಸೇನ ಸೌಮ್ಯನಾಮಕ ರೂಪದ ಫಲ, ಧರ್ಮರಾಜ ಸೌಮ್ಯನಾಗಿಬಿಟ್ಟ. ಅರ್ಜುನ ಮಹಾವೀರ ಅಂತ ಹೆಸರು ಯಾತಕ್ಕೆ ಮಾಡಿದ? ಅಲ್ಲಿ ವೀರನಾಮಕ ವಾಯುದೇವರಿದ್ದಾರೆ, ಅದಕ್ಕೆ ಅರ್ಜುನಿಗೆ ಅಂಥ ಕೀರ್ತಿ ಬಂದುಬಿಡುತ್ತೆ. ಆಗ ಪಾಂಡವಾನಾಂ ಧನಂಜಯ ಅಂತ ಕರೆದ್ರೆ, ಧನಂಜಯನಲ್ಲಿ ಏನು ಭೀಮಸೇನ ಇದ್ದಾರಲ್ಲ, ಅವರಲ್ಲಿ ಸನ್ನಿಧಾನ ಇದೆ ಅಂತ ಅರ್ಥ. ಅದಕ್ಕೆ ಆಮೇಲೆ ನಕಲ ಸಹದೇವರಲ್ಲಿ ನಕಲ ಭಾರಿ ಸುಂದರ ಅಂತ ಪ್ರಸಿದ್ಧ. ಅದಕ್ಕೆ ಕಾರಣ ಶೃಂಗಾರ ರೂಪದ ವಾಯುದೇವರಿದ್ದ. ಈ ಒಂದು ಪ್ರಶ್ನೆ ಉತ್ತರ ಸಿಗ್ತದೆ. ನಕಲ ಭಾರಿ ಸುಂದರ ಭೀಮಸುಂದರರಲ್ಲೋ ಅಂತ ಪ್ರಶ್ನೆ ಬಂತು. ನಕಲ ಭಾರಿ ಸುಂದರ ಭೀಮಸೇನ ಸುಂದರನಲ್ಲವೋ? ಸಿಂಪಲ್ ಆನ್ಸರ್ ಅದು. ಒಂದು ಭೀಮ ನಕಲ ಸುಂದರ ಯಾತಕ್ಕೆ? ಶೃಂಗಾರ ರೂಪದ ವಾಯುದೇವರಿರೋದಕ್ಕೆ ಸುಂದರ. ಶೃಂಗಾರ ರೂಪದ ವಾಯುದೇವರಿರೋದಕ್ಕೆ ಶೃಂಗಾರ ಕಾಣೋದಾದ್ರೆ ಭೀಮಸೇನ ವಾಯುದೇವರೇ ಆಗಿರಬೇಕಾದ್ರೆ ಎಷ್ಟು ಶೃಂಗಾರ ಇರಬೇಕು? ಈ ಹಾಲು ಹಾಕಿದ ಕಾಫಿನೇ ಬೆಳಗಿದ್ರೆ ಬರೀ ಹಾಲು ಎಷ್ಟು ಬೆಳಗಿರ್ಬೇಕು ಲೆಕ್ಕ ಹಾಕಿ ನೋಡೋಣ. ಈ ಹಾಲಿನ ಸಹವಾಸ ಬಂದ್ರೆ ಬೆಳಗಾಗೋದಾದ್ರೆ ಅದಕ್ಕಿಂತ ಬೆಳೆ ಬರೆಯಲು ಸಾಧ್ಯ ಇಲ್ವಾ? ಇದು ಎಷ್ಟು ಆಶ್ಚರ್ಯ ಇದು. ಇದು ಭೀಮಸೇನ ಹಿರಿಮೆ ಆಗಿತ್ತು. ಆದ್ರಿಂದನೇ ಆಯಾ ದೇಹದಲ್ಲಿ ಅವರಿದ್ದು ಬಿಟ್ಟು ಅವರಿಗೆ ಎಲ್ಲ ರೀತಿಯಾದ ಸಾಮರ್ಥ್ಯ ಕೊಡ್ತಾ ಇದ್ದಿದ್ದು ವಾಯುದೇವರಾದ್ರೆ, ಇವರ ದೇಹದಲ್ಲಿ ಇದ್ದು ಸಾಮರ್ಥ್ಯ ಕೊಡ್ತಾ ಇದ್ದು ಸಾಕ್ಷಾತ್ ಭಾರತೀ ದೇವಿ. ಹೀಗೆ ಭೀಮ ಭಾರತೀಯರ ವಾಯು ಭಾರತೀಯರ ಪ್ರಸಂಗದಿಂದಾಗಿ ಅವರ ಸಂಸಾರ ನಡೀತಾ ಇತ್ತು. ಆಶ್ಚರ್ಯ, ಅಲ್ಲಿ ಪಾರ್ವತೀ ದೇವಿ ಇದ್ದಾರಲ್ಲ, ಅಲ್ಲಿ ದಶರಥ ಅವರು ಇಲ್ಲೇ ಇಲ್ಲ, ಈಗ ಮದುವೆ ಆಗೇ ಇಲ್ಲ. ಅದಕ್ಕೇನೆ ಸಂಸಾರದ ಕಾಲಕ್ಕೆ ಪಾರ್ವತೀ ದೇವಿ ಅಭಿವ್ಯಕ್ತಿ ಆಗ್ತಾನೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವರಿರೋ ಪ್ರಸಂಗನೇ ಬರ್ತಿರಲಿಲ್ಲ. ಮದುವೆ ಕಾಲಕ್ಕೆ ಮಾತ್ರ ಶಾಪ ಪ್ರವಚನೆ ಆಗಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಸನ್ನಿಧಾನ ಇತ್ತು. ಆದರೆ ಅಲ್ಲಿ ಸಾಕ್ಷಾತ್ ರುದ್ರದೇವರು ಇಲ್ಲೇ ಇಲ್ಲ, ಅದಕ್ಕೆ ಅಶ್ವತ್ಥಾಮರು ಬರಲೇ ಇಲ್ಲ. ಶಾಪಾನುಭವಕ್ಕೆ ಅವರ ಸನ್ನಿಧಾನ ಇತ್ತೇ ಹೊರತು ಬೇರೆ ಯಾವ ಕಾರಣಕ್ಕೂ ಸನ್ನಿಧಾನ. ಮದುವೆ ಮಾಡಲಿಕ್ಕಾರಿಲ್ಲ, ಮದುವೆ ಆಗಬಾರದು. ಸಂಸಾರ ಕಾಲಕ್ಕಿಲ್ಲ, ಮದುವೆ ಆಗೇ ಇಲ್ಲ. ಆದ್ರಿಂದ ಪಾರ್ವತೀ ದೇವಿ ಮಾತ್ರ ಭಾರಿ ವಿಶೇಷ. ಆದ್ರೆ ದ್ರೌಪದಿ ದೇಹದಲ್ಲಿ ಪಾರ್ವತಿ ಇದ್ದಿದ್ದು ನಿಜ, ಬೇರೆ ಕಾಲಕ್ಕೆ ಮಾತ್ರ ಪಾರ್ವತಿಯ ಸನ್ನಿಧಾನ, ಆ ಕಾಲಕ್ಕಿಲ್ಲ. ಆದ್ರೆ ಮುಖ್ಯವಾಗಿ ಭಾರತೀ ದೇವಿ ಮಾತ್ರ ಯಾವಾಗಲೂ ಇರ್ತಾ ಇದ್ರು. ಇಲ್ಲಿ ಕೆಲವು ಪ್ರಶ್ನೆಗಳ ಉತ್ತರ ಕೊಡ್ತಾ ಹೋಗ್ತಾರೆ ಆಚಾರ್ಯರು. ಇದನ್ನ ಹೇಗೆ ನಂಬಬೇಕು ನಾವು? ಸುಲಭನ ಇದು ಒಂದು. ಈ ರೀತಿಯಾಗಿ ಎತ್ತಿದ್ರು ಅಂತ ಹೇಳಿ ಹೇಗೆ ನಂಬಬೇಕು ಅಂತ ಕೇಳಿದರೆ, ನಿಜ ಇದು. ವೇದವ್ಯಾಸರೇ ಉತ್ತರ ಕೊಡ್ತಾರೆ. ಇದಂಚ ತತ್ರಾದ್ಭುತ ಉತ್ತಮಂ ತದಾ ದಧಾರ ಕೃಷ್ಣ ವಪುಷಾತಿ ಮಾನುಷಂ ಮಹಾನುಭಾವ ಕಿಲ ಸಾಧು ಮಧ್ಯಮ ಬಭೂವ ಕನ್ಯೈವ ಗತೇ ಗತೇ ಹನಿ. ಇದು ಮಹಾಭಾರತದ ಶ್ಲೋಕ ಇದು. ದ್ರೌಪದಿ ಬಗ್ಗೆ ಹೇಳ್ತಾ ಇದ್ದಾರೆ. ದ್ರೌಪದಿ ಏನ್ ಮಾಡ್ತಾ ಇದ್ರು ಪ್ರತಿನಿತ್ಯ ಅಂತ ಕೇಳಿದರೆ, ಇದಂಚ ತತ್ರ ಅದ್ಭುತ ಉತ್ತಮಂ ತದಾ ದಧಾರ ಕೃಷ್ಣ ವಪುಷ ಅತಿಮಾನುಷಂ. ವಿಚಿತ್ರ ದೇಹ ತಗೋತಾ ಇದ್ದರಂತ ದ್ರೌಪದಿ ದೇವಿ, ವಿಚಿತ್ರವಾದ ದೇಹವನ್ನ. ಅದು ಸಾಧ್ಯವಾಗಿದ್ದು ಭಾರತೀಯ ಸನ್ನಿಧಾನದಿಂದ. ಯಾವ ರೀತಿ ಸನ್ನಿಧಾನ ಅಂತ ಹೇಳ್ತಾರೆ, ಮಹಾನುಭಾವ ಕಿಲ ಸಾಧು ಮಧ್ಯಮ ಬಹುವ ಕನ್ಯೈವ ಗತೇ ಗತೇ ಅಹನಿ. ಪ್ರತಿನಿತ್ಯದಲ್ಲೂ ಕನ್ಯೆ ಆಗ್ತಾ ಇದ್ಲಂತೆ. ಮತ್ತೆ ಪ್ರತಿನಿತ್ಯದಲ್ಲೂ ಕನ್ಯೆ ಅಂದ್ರೆ ವಾದಿರಾಜ ಸ್ವಾಮಿ ವಿಶೇಷ ವ್ಯಾಖ್ಯಾನವನ್ನು ಬರೀತಾ ಹೇಳ್ತಾರೆ. ದ್ರೌಪದಿ ದೇಹ ಪ್ರತಿನಿತ್ಯ ಹೊಸ ಸೃಷ್ಟಿ ಆಗ್ತಾ ಇತ್ತಂತೆ. ಪ್ರತಿನಿತ್ಯ ಹೊಸ ಹೊಸ ದೇಹ ಸೃಷ್ಟಿ ಆಗ್ತಾ ಇತ್ತು. ಇಂಥ ಅದ್ಭುತವನ್ನು ಎಲ್ಲೂ ನಾವು ಕಾಣಲಿಲ್ಲ. ಒಮ್ಮೆ ಹುಟ್ಟಿ ಬರೋದೇ ಕಷ್ಟ. ಪ್ರತಿನಿತ್ಯದಲ್ಲೂ ದೇಹ ಹುಟ್ಟಬೇಕು ಅಷ್ಟೇ ಅಲ್ಲ, ಆ ಏಜ್ ಹಾಗೆ ಇರಬೇಕು. ಮತ್ತೆ ಅವತ್ತಿನ ವಯಸ್ಸು ಇರಬೇಕು. ಹುಡುಗರಿಗೆ ಗೊತ್ತಾಗೇ ಇಲ್ಲ, ಹುಡುಗರಿಗೆ ಗೊತ್ತಾಗೇ ಇಲ್ಲ. ನಾವು ಸಾಮಾನ್ಯ ಹೂ ಕಿತ್ತರೆ ಮಡದಿಸಿ ಬೆಳೆದು ಬಿಟ್ಟಿರುತ್ತೆ ನೋಡಿ, ಆ ತರ ನೋಡಿದ್ರೆ ಹಿಂದೆ ಸಿಗಂದಾಗೆ ಕಾಣುತ್ತೆ. ಆದ್ರೆ ಆ ಹೂ ಅಲ್ಲದು ಬೇರೆ ಹೂವೇ ಇರೋದು. ಅವತ್ತಿನ ದಿವಸ ತುಳಸಿ ತೆಗೆದ್ರೆ, ತುಳಸಿ ಇದ್ರೆ ತಾನೇ ತೆಗಲಕ್ಕೆ ಪಾಪ ಇವನು. ಅಕಸ್ಮಾತ್ ಇದ್ರೆ ತೆಗೆದ್ರೆ ನೋಡಿ ಎತ್ತ ತುಂಬಾ ಅದೇ ಕಾಣ್ತಾ ಇರುತ್ತೆ ನೋಡಿ, ಅದೇ ಕಂಡ ಕಾಣುತ್ತೆ. ಅದಲ್ಲ, ಸಮುದ್ರ ನೀರಿನಲ್ಲಿ ಮುಳುಗಾಕ್ತೇವೆ, ಗಂಗಾ ನದಿ ಹರಿತಾ ಇದೆ, ಮುಳುಗಾಕ್ತೇವೆ, ಅದೇ ನೀರು ಕಂಡ ಕಾಣುತ್ತೆ, ಮೊನ್ನೆ ಹರಿದು ಬಿಟ್ಟಿದೆ, ಹೊಸ ನೀರು ಬರ್ತಾನೆ ಇದೆ. ಈ ರೀತಿ ದ್ರೌಪದಿ ದೇಹದಲ್ಲಿ ಪ್ರತಿ ಕ್ಷಣ ಪ್ರತಿ ದಿವಸದಲ್ಲೂ ಕೂಡ ಬದಲಾವಣೆ ಆಗ್ತಾ ಇತ್ತು, ಹೊಸ ಸೃಷ್ಟಿ ಆಗ್ತಾ ಇತ್ತು. ನಮಗನ್ಸುತ್ತೆ ಏನಿದು ಆಶ್ಚರ್ಯ. ಅದನ್ನು ಆವೇಶ ಅಂತ ಕರಿಬೇಕು, ಆವೇಶ ಅಂತ ಕರಿಬೇಡಿ. ಅದನ್ನು ನಿದ್ರೆ ಅಂತ ಕರಿಬೇಕು, ನಿದ್ರೆ ಅಂತಲೂ ಕರಿಬೇಡಿ. ಅದನ್ನು ಮೂರ್ಛೆ ಅಂತ ಕರಿಬೇಕು, ಮೂರ್ಛೆನೂ ಅಲ್ಲ. ಅದನ್ನು ಸಾವು ಅಂತ ಕರಿಬೇಕು, ಸಾವು ಅಂತ ಕರಿಬೇಕು. ಆದ್ರೆ ಡೆಡ್ ಬಾಡಿ ಆಗ್ತಿದ್ದಿಲ್ಲ, ಸಾವು ಅಂತಲೂ ಕರಿಬಾರದು. ಎಂಥದ್ದು ಅಂದ್ರೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಅದ್ಭುತವಾದ ಸೃಷ್ಟಿ ನಡೆದೋಯ್ತು. ಇದು ಯಾತಕ್ಕೆ ಸಾಧ್ಯ ಆಯ್ತು ಅಂತ ಕೇಳೋ ಕಾರಣ ಇಲ್ಲ. ದ್ರೌಪದಿ ಯಾರು ಗೊತ್ತೇನೋ? ಭಾರತೀ ದೇವಿ. ಮುಂದೆ ಅವರು ಏನಾಗ್ತಾರೆ? ಸರಸ್ವತೀ ದೇವಿ. ಸರಸ್ವತಿ ಯಾರು? ಬ್ರಹ್ಮನೇ ಹೆಂಡತಿ. ಬ್ರಹ್ಮದೇವರು ಎಂಥವರು? ಸೃಷ್ಟಿ ಮಾಡೋರು. ಇಡೀ ಜಗತ್ತಲ್ಲಿ ಸೃಷ್ಟಿ ಮಾಡ ಬ್ರಹ್ಮದೇವರ ಹೆಂಡತಿಗೆ ಒಂದು ದೇಹ ಸೃಷ್ಟಿ ಮಾಡಲಿಕ್ಕೆ ಆಗ್ತಿದ್ದಿಲ್ವಾ? ಒಂದು ಸ್ಕ್ರೂ ಹಾಕಿದ ಕೆಲಸ ಅಷ್ಟೇ ಇದೆ ಅವರಿಗೆ. ದೊಡ್ಡ ಫ್ಯಾಕ್ಟರಿ ಓನರ್ಗೆ ಸಣ್ಣ ಮೈನರ್ ರಿಪೇರಿ ಇದ್ದಾಗೆ. ಅವರಿಗೇನು ಆಶ್ಚರ್ಯ ಇಲ್ಲ, ಯಾರೋ ಮಾಡಿದ ಕೆಲಸ ಅಲ್ಲ ಇದು. ಸಾಕ್ಷಾತ್ ಭಾವಿ ಬ್ರಹ್ಮದೇವರ ಪತ್ನಿ ಮಾಡತಕ್ಕಂತ ಕೆಲಸ ಇದು. ಅವರ ಸಾಮರ್ಥ್ಯ ದೊಡ್ಡ ಸಾಮರ್ಥ್ಯ. ಆದ್ದರಿಂದ ಯಾವತ್ತು ಹೇಳುತ್ತೆ ಏನ್ರಿ, ಎಂಟತ್ ಕಾರ್ ಇದೆ, 24 ಕುದುರೆ ಇದೆ ಅಂತ ಹೇಳಿದ್ರೆ ಯಾರ ಇಟ್ಕೊಂಡ್ರೆ ಕಳ್ತಾನ? ಮಹಾರಾಣಿ ಅಂದ್ರೆ ಇದೇ ಇಷ್ಟೇ ಇದೆ ಅಂತ ಕೇಳ್ತಾರೆ. ಇಷ್ಟೇ ಇದೆ, ಎಷ್ಟಿರಬೇಕಲ್ಲ. ದ್ರೌಪದಿಯ ಸಾಮರ್ಥ್ಯ ಸಾಮಾನ್ಯವಾದದ್ದಲ್ಲ. ಅದಕ್ಕೆ ವೇದವ್ಯಾಸ ಹೇಳ್ತಾರೆ, ದ್ರೌಪದಿ ತಾನೇ ಸೃಷ್ಟಿ ಮಾಡಿಕೊಳ್ತಾ ಇದ್ದ ದೇಹ. ಇದಂಚ ತತ್ರ ಅದ್ಭುತ ಉತ್ತಮಂ ತದಾ ದಧಾರ ಕೃಷ್ಣ ವಪುಷ ಅತಿಮಾನುಷಂ. ಅದು ಮನುಷ್ಯರು ಊಹೆ ಮಾಡಲಿಕ್ಕೂ ಸಾಧ್ಯ ಇರದ ಸೃಷ್ಟಿಯನ್ನ ದ್ರೌಪದೇವಿ ಮಾಡಿಕೊಂಡು ಪ್ರತಿನಿತ್ಯಲ್ಲೂ ವಾಸ ಮಾಡ್ತಾ ಇದ್ದಾರೆ. ನಮ್ಮಲ್ಲೇ ನೋಡಿ ಅಲ್ಲ, ಇದನ್ನ ಬೇರೆಯವ್ರಿಗೆ ಯಾಕೆ ಸಾಧ್ಯವಾಗೋದಿಲ್ಲ ಅಂದ್ರೆ, ಬೇರೆಯವರಿಗೆ ಸಾಧ್ಯವಾಗೋದಲ್ಲ, ಬೇರೆ ದೇವತೆಗಳಿಗೂ ಸಾಧ್ಯವಾಗೋದಿಲ್ಲ. ಅದು ಭಾರತೀ ದೇವಿ ಮಾತ್ರ ಸಾಧ್ಯವಾಯಿತೆ ಹೊರತು ಬೇರೆ ಉಸಿರಾಡಿಸುವ ಶಕ್ತಿ ಯಾವ ದೇವತೆಗಿದೆ? ಪ್ರಾಣದೇವರಿಗೆ ಮಾತ್ರ. ಅದೇ ರೀತಿಯಲ್ಲಿ ಈ ರೀತಿ ಮಾಡ್ತಕ್ಕಂಥ ಶಕ್ತಿ ಭಾರತಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಆದ್ದರಿಂದ ನಮ್ಮಲ್ಲಿ ಕಾಣೋದಿಲ್ಲ ಅಂತ ಹೇಳಿಕೊಂಡು ಅದನ್ನು ಇಲ್ಲ ಅಂತ ಹೇಳೋದಕ್ಕೆ ಹೋಗಬೇಡಿ. ಇನ್ನು ಆಚಾರ್ಯ ತುಂಬಾ ಕಾರಣಗಳನ್ನು ಕೊಡ್ತಾರೆ. ನಾವು ನಮ್ಮ ಮುಖದಲ್ಲಿ ಕಣ್ಣುಗಳಿದೆ, ಕಿವಿ ಇದೆ, ಮೂಗಿದೆ, ಅದಿದೆ, ಯಾತಕ್ಕೆ? ಎಲ್ಲ ಪಂಚೇಂದ್ರಿಯಗಳ ಸೆಂಟರ್ ಅಂದರೆ ಮುಖನೇ. ಅದಕ್ಕೆ ಮುಖಕ್ಕೆ ಶ್ರೀ ಅಂತಾನೆ ಕರೆಯೋದು. ಎಲ್ಲ ಇಂದ್ರಿಯಗಳಿರೋದೆಲ್ಲ ಕಣ್ಣಿರೋದು ಮುಖದೊಳಗೇನೆ, ಮೂಗಿರೋದಲ್ಲೇ, ಕಿವಿ ಇರೋದಲ್ಲೇ, ಬಾಯಿ ಇರೋದಲ್ಲೇ, ಎಲ್ಲ ಇರೋದಲ್ಲೇನೆ. ಅಂದ್ರೆ ಎಲ್ಲ ಪಂಚೇಂದ್ರಿಯಗಳ ಮೂಲ ಸ್ಥಾನ ಹಾಗಿದ್ರೆ ಎಷ್ಟು ತಮಾಷೆ ನೋಡಿ. ಈ ಕಣ್ಣು ಮುಖದಲ್ಲೇ ಇದೆ, ಕಿವಿ ಮುಖದಲ್ಲೇ ಇದೆ, ಆದರೆ ಕಣ್ಣಿಗೇನು ಕಾಣುತ್ತೆ? ರೂಪ ಮಾತ್ರ ಕಾಣುತ್ತೆ, ಬೇರೆ ಯಾವುದು ಕಾಣೋದಿಲ್ಲ. ಶಬ್ದ ಕಾಣಕ್ಕೆ ಕಣ್ಣು ಯಾವುದೂ ಇಲ್ಲ ಜಗತ್ತಿನೊಳಗೆ. ಕಿವಿಗೆ ರೂಪ ಏನ್ ಮಾಡಿದ್ರೂ ಕಾಣೋದಿಲ್ಲ, ಬರೀ ಶಬ್ದ ಮಾತ್ರ ಕೇಳಿಸುತ್ತೆ. ಅದೇ ರೀತಿ ಚರ್ಮಕ್ಕೆ ಬರೀ ಸ್ಪರ್ಶ ಮಾತ್ರ ಜ್ಞಾನ ಉಂಟು, ಮೂಗಿಗೆ ವಾಸನೆ ಜ್ಞಾನ ಮಾತ್ರ ಉಂಟು. ಅಕಸ್ಮಾತ್ ಮೂಗು ಏನಾದ್ರೂ ನೋಡಕ್ಕೆ ಶುರು ಮಾಡಿಬಿಟ್ರೆ, ಅಕಸ್ಮಾತ್ ಕಿವಿ ಏನಾದರೂ ಮಾತಾಡಕ್ಕೆ ಶುರು ಮಾಡಿಬಿಟ್ರೆ, ಬಾಯಿ ಮಾತಾಡಿದ್ರೆ ಸಾಕಾಗಿದೆ, ಕಿವಿ ಏನು ಮಾತಾಡುತ್ತೆ ಮತ್ತೆ? ಯಾಕೆ ಹೀಗಾಯ್ತು? ದೇವರು ಹ್ಯಾ ಫಿಕ್ಸ್ ಮಾಡಿದ್ದಾನೆ ಗೊತ್ತಾ? ಅಷ್ಟು ಕ್ಲೋಸ್ ಇದೆ, ಒಂದಕ್ಕೊಂದು ಲಿಂಕ್ ಇಲ್ಲ. ದ್ರೌಪದಿ ದೇಹದಲ್ಲಿ ಹಾಗಿದ್ದಾರೆ ದೇವತೆಗಳು ಅಂತ ಹೇಳ್ತಾರೆ. ಅಲ್ಲಿ ಯಾರು ಹೇಗಿದ್ದಾರೆ ಅಂದ್ರೆ, ಅವರ ಗಂಡ ಬಂದಾಗ ಮಾತ್ರ ಅವರು ಸ್ತ್ರೀ ಇರ್ತಾರೆ, ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಸಾಂಕರ್ಯದ ಪ್ರಶ್ನೆನೆ ಬರೋದಿಲ್ಲ, ಎಂತ ಮ್ಯಾಜಿಕ್ ದೇವರು ಮಾಡಿದ್ದಾನೆ. ಇವತ್ತು ಪಂಚೇಂದ್ರಿಯಗಳಿಗೆ ಒಂದು ಮುಖ ಹೇಗೋ, ಆ ಪಂಚ ದೇವತೆಗಳಿಗೆ ಒಬ್ಬ ಭಾರತೀ ದೇವಿ ಹಾಕಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡು ಬಿಟ್ರೆ ಇಲ್ಲಿ ಹೇಗೆ ಎಕ್ಸ್ಚೇಂಜ್ ಆಗೋದಿಲ್ಲ, ಅಲ್ಲಿ ಎಕ್ಸ್ಚೇಂಜ್ ಆಗಲೇ ಇಲ್ಲ. ಅಕಸ್ಮಾತ್ ಏನಾದ್ರು ಅರ್ಜುನ ಇದ್ದ ಕಾಲಕ್ಕೆ ಅಲ್ಲಿ ಶ್ಯಾಮಲಾದೇವಿ ಬಂದುಬಿಟ್ರೆ ಸಾಧ್ಯನೇ ಇಲ್ಲ. ಅಲ್ಲಿ ಧರ್ಮರಾಜ ಇದ್ದ ಕಾಲಕ್ಕೆ ಸತ್ಯದೇವಿ ಬಂದುಬಿಟ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ದು ಕಣ್ಣಿಗೆ ಅಕಸ್ಮಾತ್ ನಾವು ಮಾತಾಡ್ಲಿಕ್ಕೆ ಬಂದ್ರೆ ಅಂದ್ರೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ಪರಮಾತ್ಮ ಹೇಗೆ ವ್ಯವಸ್ಥೆ ಮಾಡಿದ್ದಾನೆ? ಇನ್ನು ಕರೆಂಟ್ ಯೋಚನೆ ಮಾಡಿ, ವೈರ್ಗಳು ಹೇಗೆ ಹೋಗ್ತಾ ಇವೆ? ಪ್ರತಿಯೊಂದು ಕಡೆ ನೋಡ್ತಿರಲ್ಲ, ಸೀಲ್ ಕನ್ಸೀಲ್ ಮಾಡಿರ್ತಾರೆ, ನೋಡೋದಕ್ಕೆ ಒಂದು ಕಂಡ ಕಾಣುತ್ತೆ, ಒಂದಲ್ಲ ಅದು, ಒಂದು ಬರ್ತು ತಂದ್ಬಿಡ್ತಾರೆ ನೋಡಿ, ಒಂದೇ ವೈರ್ ಕಾಣುತ್ತೆ, ಒಂದು ವೈರ್ ಅಲ್ಲ, ಬೇರೆ ಮೂರು ಸಪರೇಟ್ ಆಗಿದೆ ಅದರೊಳಗೆ, ನೋಡೋದಕ್ಕೆ ಒಂದು ಕಂಡ ಕಾಣುತ್ತೆ. ಅಲ್ರಿ ಕಿಲೋಮೀಟರ್ ಗಟ್ಟಲೆ ತರ್ತಾರೆ, ಸಾವಿರಾರು ಕಿಲೋಮೀಟರ್ ದೂರ ತರ್ತಾರೆ. ಅಕಸ್ಮಾತ್ ಒಂದ್ಕೊಂಡು ಟಚ್ ಆಗಿಬಿಟ್ರೆ, ಎಲ್ಲ ಆಗಿದ್ರೂ ಆಗಿರ್ಬೋದು ಬಿಡ್ರಿ ಅಂತ ಕೇಳಿದ್ರೆ, ಅಕಸ್ಮಾತ್ ಟಚ್ ಆದ್ರೆ ಶಾರ್ಟ್ ಆಗುತ್ತೆ, ಅವ್ರ ಕರೆಂಟ್ ಮುಂದೆ ಬರೋದಲ್ಲ, ಮುಗಿದೋದ ಕತೆ. ಅಷ್ಟು ದೂರ ತಂದ್ರು ಕೂಡ, ಎಷ್ಟು ಸಾವಿರ ಕಿಲೋಮೀಟರ್ ಎಳ್ಕೊಂಡ್ಬಂದ್ರು ಕೂಡ ಅವುಗಳ ಮಧ್ಯೆ ಲಿಂಕ್ ತಪ್ಪು ಲಿಂಕ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ವೈರ್ಗಳು ಹಾಗಾಗೆ ಬರಬೇಕೇ ಹೊರತು ಬೇರೆ ರೀತಿ ಬರಲಿಕ್ಕೆ ಆಗೋದಿಲ್ಲ. ಆಗಿಲ್ಲ ಅದಕ್ಕೆ ಏನು ಗ್ಯಾರಂಟಿ? ಸರಿಯಾಗಿ ಕರೆಂಟ್ ಬರ್ತಿದೆ ಎಂದು ಎಲ್ಲೂ ಮಧ್ಯೆ ಶಾರ್ಟ್ ಆಗಿಲ್ಲ ಅಂತ ಅರ್ಥ. ಇವತ್ತು ಅರ್ಥ ಮಾಡಿಕೊಂಡ್ರೆ ಎಂಥ ಅದ್ಭುತವಾದ ವಿಜ್ಞಾನದ ಸಾಮರ್ಥ್ಯ ಇಲ್ಲಿ ಕಾಣ್ತೇವೆ. ವಿದ್ಯುಚ್ಛಕ್ತಿಯ ವ್ಯವಸ್ಥೆ ಇದೆ. ವಿದ್ಯುಚ್ಛಕ್ತಿಯಲ್ಲಿ ಇರತಕ್ಕಂತಹ ವೈರ್ಗಳಿಗೆ ಪರಸ್ಪರ ಲಿಂಕ್ ಇಲ್ಲ, ಟೋಟಲ್ ಇನ್ಸುಲೇಷನ್ ಮಾಡಿಬಿಟ್ಟಿದ್ದಾರೆ. ಒಂದಕ್ಕೊಂದು ಲಿಂಕ್ ಬರದಂತೇನೆ ಮಾಡಿಬಿಟ್ಟಿದ್ದಾರೆ. ಬರೀ ವೈರ್ ಇಟ್ಟರೆ ಹಾಗಾಗಿಬಿಡ್ತಾ ಇತ್ತು, ಉದ್ದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಇನ್ಸುಲೇಷನ್ ನಿಂದ ಏನೂ ಆಗ್ತಾ ಇಲ್ಲ. ಈ ಕರೆಂಟ್ ವೈರ್ ಈ ರೀತಿ ಇನ್ಸುಲೇಷನ್ ಮಾಡಕ್ ಬರೋದಾದ್ರೆ ಅವ್ರಿಗೆ ಹೇಗೆ ಇನ್ಸ್ಟಾಲ್ ಮಾಡಿದಾರೆ ಗೊತ್ತಾ? ಏಬಲ್ ಟಚ್ ಆಗೋ ಸಾಧ್ಯತೆನೇ ಇಲ್ಲ, ಅವರವರೇ ಟಚ್ ಆಗಬೇಕು ಹೊರತು ಬೇರೆಯವರು ಸಾಧ್ಯತೆನೇ ಇಲ್ಲ. ಎಂಥ ಸಾಮರ್ಥ್ಯ ಇದು! ಇದು ವಿದ್ಯುತ್ ಶಕ್ತಿಯ ಕಥೆ, ಇದು ವಿದ್ಯುತ್ ಶಕ್ತಿಯ ಕಥೆ. ದ್ರೌಪದಿ ಯಾರು ಗೊತ್ತೇನು? ಭಾರತಿ. ಭಾರತಿ ಯಾರು ಗೊತ್ತಾ? ವಿದ್ಯುತ್ ಅಂತಾನೆ ಅವರ ಹೆಸರು. ವಿದ್ಯುನ್ನಾಮಕ್ಕೆ ವಿಧಿ ಜಾತೆ ಭಾರತಿ ಮಜ್ಜನನೀಯ ಭಾರತಿ ಸ್ತೋತ್ರ ಮಾಡಬೇಕಾದ್ರೆ ಭಾರತಿ ಹೆಸರು ವಿದ್ಯುತ್ ಅಂತಾನೆ ಅವರ ಹೆಸರು. ಆ ವಿದ್ಯುತ್ ಹೇಗೆ ಪ್ರವಹಿಸ್ತಾ ಇದೆಯೋ ಭಾರತೀ ದೇವಿಯ ಜೀವನ ಆಗಿದೆ. ವಾಯುದೇವರು ಯಾರು? ವಿದ್ಯುತ್ಪತಿ. ವಿದ್ಯುತ್ಪತಿ ವಾಯುರೇವ ನಯೇ ಬ್ರಹ್ಮ ನಚಾಪರಹ. ಆಚಾರ್ಯರ ಮಾತು ಭಾಷ್ಯದೊಳಗೆ ವಿದ್ಯುತ್ ಅಂದರೆ ಭಾರತೀ ದೇವಿ, ವಿದ್ಯುತ್ಪತಿ ಅಂದರೆ ಸಾಕ್ಷಾತ್ ವಾಯುದೇವರು. ನಮ್ಗೆ ವಿದ್ಯುತ್ ಅಂದರೆ ಕರೆಂಟ್ ಅಂತ ಅರ್ಥ ಆಗುತ್ತೆ ಅಷ್ಟೇ, ಕರೆಂಟಿನ ಹೊಳಪಿದೆಯಲ್ಲ. ಈ ದ್ರೌಪದಿ ಹೊಳಪು ನಮಗೆ ಅರ್ಥವಾಗುತ್ತೆ ಅಂತ ಹೇಳುತ್ತಾರೆ. ಇದು ಜಡವಾದ ಕರೆಂಟ್ ಅಷ್ಟೇನೆ. ದ್ರೌಪದಿ ದೇವಿ ಅಂದ್ರೆ ಸಾವಿರ ಸಾವಿರ ಮಿಂಚು ಒಟ್ಟಿಗೆ ಹೊಳೆದ್ರೆ ಹೇಗೋ ಅಂತ ಅದ್ಭುತವಾದ ಕಾಂತಿ ದ್ರೌಪದಿ ದೇಹದ ಕಾಂತಿ. ಅದು ಹುಟ್ಟಿದ್ದೇ ಬೆಂಕಿಯ ಮಧ್ಯೆ ಹುಟ್ಟಿದ್ದವರು, ಅವರ ತೇಜಸ್ಸಿಗೆ ಅದೇ ದೊಡ್ಡ ಸಾಕ್ಷಿ. ಇಂಥ ಪೂರ್ವವಾದ ದ್ರೌಪದಿ ದೇವಿಯ ವಿಚಾರ ತೀರ ವಿಶಿಷ್ಟವಾದದ್ದು. ಯಾವ ಕಾಲಕ್ಕೂ ಅವರಲ್ಲಿ ಅಪಾವಿತ್ರ್ಯದ ಸೋಂಕು ಇಲ್ಲದಂತೆ ಅತ್ಯಂತ ಪವಿತ್ರವಾದ ರೀತಿಯಲ್ಲಿ ಅವರ ದಾಂಪತ್ಯ ನಡೀತು ಅನ್ನೋದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ನಮಗನ್ಸುತ್ತಾಗ ಸ್ವಲ್ಪ ನಮಗೆ ಅರ್ಥ ಆಗೋದು ಭಾರಿ ಕಷ್ಟ ಅಲ್ಲ, ತುಂಬಾ ಕಷ್ಟ ಅಲ್ಲ ಅಂತ ಕೇಳಿದರೆ ನಿಜ ತುಂಬಾ ಕಷ್ಟ, ಅರ್ಥವಾಗೋದಿಲ್ಲ. ನಮ್ಗೆ ಎಷ್ಟು ಅರ್ಥವಾಗಿದೆ ಅಂತ ಇದೆಲ್ಲ ಅರ್ಥ ಆಗಬೇಕು ಯೋಚನೆ ಮಾಡಿ. ನಾವು ತಿಂದನ್ನ ಹೇಗೆ ಜೀರ್ಣವಾಗುತ್ತೆ ನಮಗೆ ಗೊತ್ತಿಲ್ಲ. ಪ್ರಾಬ್ಲಮ್ ಆದ ಡಾಕ್ಟ್ರೇ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೋಗ್ತಾನೆ ಹೊರತು ಡಾಕ್ಟ್ರಿ ತೀರಿ ಗೊತ್ತು. ಪ್ರತಿಯೊಂದು ಕ್ಷಣದಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿ ಯಾರಿಗೆ ಬರುತ್ತೆ ಇವತ್ತು ಆ ತಿಂದಾನೆ ಎಲ್ಲಿದೆ ಸದ್ಯಕ್ಕೆ ಹೇಳಿ ನೋಡಂತೆ, ಇದರಿಂದಾನೆ ಎಲ್ಲಿದೆ, ಮುಂದೆ ಹೇಗೆ ಜೀರ್ಣ ಆಗುತ್ತೆ, ಹೇಗೆ ರಕ್ತಗತವಾಗುತ್ತೆ, ನಮಗೇನು ಗೊತ್ತಿಲ್ಲ ಅಂತ ತಿಂಬದ್ ಬಿಟ್ಟಿದೀವ? ಏನಿಲ್ಲ, ಆರಾಮ ತಿಂತಾ ಇದ್ದೇವೆ. ನಾವು ಕೂತು ಕಾರ್ ಹೇಗೆ ಹೋಗುತ್ತೆ ನಮಗೆ ಗೊತ್ತಿಲ್ಲ, ಡ್ರೈವರ್ಗೂ ಗೊತ್ತಿಲ್ಲ. ಕೇಳಿದ್ರೆ ಮೆಕ್ಯಾನಿಕ್ ಕೇಳಬೇಕು ಸರ್ ನಂಗೆ ಗೊತ್ತಿಲ್ಲ, ಮುಂದಕ್ಕೆ ಹೋಗ್ಲಿಕ್ಕೆ ಬರ್ತೀನಿ, ನಂಗೆ ಡ್ರೈವ್ ಮೆಕ್ಯಾನಿಸಮ್ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಅವನಿಗೆ ಗೊತ್ತಿಲ್ಲ ಮೆಕ್ಯಾನಿಕ್ ಎಷ್ಟೊತ್ತಿ ಏನಾಗಿರ್ಬೇಕು ಪ್ರಾಬ್ಲಮ್ ನೋಡೋಣ ಅಂತ ನೋಡೋಣ ಅಂತ ಹೇಳ್ತಾರೆ. ಎಂತ ಆಶ್ಚರ್ಯ ಇದೆಲ್ಲ ಕೂಡ. ಅಂದ್ರೆ ನಮ್ಗೆ ಏನ್ ಗೊತ್ತಾಗಿದ್ದಿತ್ತ ಪ್ಲೇನ್ ಅಲ್ಲಿ ಓಡಾಡ್ತಾರ, 2 ಗಂಟೆ ಡೆಲ್ಲಿ ಹೋಗ್ಬಿಟ್ಟಿರ್ತಾರೆ. ಹೇಗೆ ಹೋಗಿ ಬಂದಿದ್ದು ಕೇಳಿ, ಪ್ಲೇನ್ ಅಲ್ಲಿ ಹೋಗ್ಬಿಟ್ಟು ಪ್ಲೇನ್ ಹೇಗೋಯ್ತು ಗೊತ್ತಿಲ್ಲ, ಹಾಕೊಂಡೋಗುತ್ತಷ್ಟೇ. ಅದು ಎಷ್ಟು ವಿಷಯ ನಮಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲದೇ ಜಾಸ್ತಿ. ಅದೆಲ್ಲ ಬಿಟ್ಟುಬಿಡಿ, ಅದೇ ಅಡಿಗೆ ಮಾಡಿರ್ತಾರೆ ಮೊದಲು ದಿವಸ ಟೇಸ್ಟ್ ಇಲ್ಲ, ಯಾತಕ್ಕೆ ಗೊತ್ತಿಲ್ಲ ಅಷ್ಟೇ. ನಿನ್ನೆ ಹಾಕಾಗಿತ್ತು ಗೊತ್ತಿಲ್ಲ, ಇವತ್ತಾಗಿತ್ತು ಅದೇ ಹಾಕಿದ್ದೇನೆ, ಎಲ್ಲ ರೀತಿ ಮಾಡಿದ್ದೇನೆ, ನಿನ್ನೆ ಚೆನ್ನಾಗಿದೆ ಅಂತ ಹೇಳಿದ್ರಿ ಅಂತೇಳಿ ಅದೇ ಟೈಪ್ ಟ್ರೈ ಮಾಡಿದ್ದೇನೆ, ಕೆಟ್ಟ ಹಾಳಾಗಿ ಹೋಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಅದಕ್ಕೆ ಗೊತ್ತಿಲ್ಲ ಅಷ್ಟೇ. ಅಂದ್ರೆ ನಮ್ಮ ಉತ್ತರ ಮೊದಲು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಬದುಕಿರೋದಾದ್ರಿಂದ ಅದು ಗೊತ್ತಿಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಅರ್ಥವಾಗಿಲ್ಲ ಅಂತ ಏನು ತಪ್ಪಲ್ಲ, ನಮ್ಗೆ ಅರ್ಥ ಆಗೋದು ಭಾರಿ ಕಡಿಮೆ. ಫಿಸಿಕ್ಸ್ ಪ್ರೊಫೆಸರ್ ಅಂದ್ರೆ ಏನ್ ಗೊತ್ತೇನ ಅರ್ಥ, ಫಿಸಿಕ್ಸ್ ಮಾತ್ರ ಗೊತ್ತು ಬೇರೆ ಯಾವ್ದು ಗೊತ್ತಿಲ್ಲ ಅಂತ ಅರ್ಥ. ಕೆಮಿಸ್ಟ್ರಿ ಪ್ರೊಫೆಸರ್ ಅಂದ್ರೆ ಕೆಮಿಸ್ಟ್ರಿ ಗೊತ್ತು ಬೇರೆ ಗೊತ್ತಿಲ್ಲ ಅಂದ್ರೆ ಯಾಕೆ ಕ್ವಾಲಿಫಿಕೇಶನ್ ಯಾಕೆ ಹಾಕೋತಾರೆ ಅಂದ್ರೆ ಹುಷಾರು ಬೇರೆ ಗೊತ್ತಿಲ್ಲ, ನಮಗೆ ಇದು ಮಾತ್ರ ಗೊತ್ತು ಅಂತ ಹೇಳೋದಕ್ಕೆ ಇಲ್ಲದೆ ಹೋದರೆ ಇಲ್ಲ ಯಾರು ಗೊತ್ತಿಲ್ಲ ಹಾಕೋಬೇಕಾಗುತ್ತೆ, ಅದೇ ಇಲ್ಲ ಒಂದು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹಾಕೊಂಡ್ರೆ ಬರೀ ಅದೇ ಹಾಕೋಬೇಕಾಗುತ್ತೆ. ಅದು ಗೊತ್ತಿರೋದು ಹಾಕೊಳ್ಳೋದು ವಾಸಿ, ಯಾವ್ದು ಗೊತ್ತಿಲ್ಲ ಹಾಕೊಂಡ್ರೆ ಮೂರು ಲಿಮಿಟೇಷನ್. ಎಲ್ಲ ಗೊತ್ತಿರೋದು ಸರ್ವಜ್ಞ ಸರ್ವವಿದ್ಯಂತ ಒಬ್ಬನೇ, ಆದರೆ ನಾವು ದೇವರಲ್ಲ ನಾವು ದೊಡ್ಡವರಲ್ಲ ಅಂತ ಹೇಳೋದಕ್ಕೆ ಮಿತಿಮಿತಿಗಳು ಸಾಕ್ಷಿ. ಅದು ಡಾಕ್ಟರ್ ಕೇಳಿ, ನಾನು ಕೈ ಡಾಕ್ಟರು, ಕಾಲಿ ಬೇರೆ ಡಾಕ್ಟರು, ಕೈ ಬೇರೆ ಡಾಕ್ಟರ್.